योऽन्तः प्रविश्य
मम वाचमिमां प्रसुप्तां सञ्जीवयत्यखिलशक्तिधरस्वधाम्ना अन्यांश्च हस्तचरणश्रवणत्वदादीन्
प्राणान् नमो भगवते पुरुषाय तुभ्यम् जयति हरिरचिन्त्यः स्वदेवैकवन्द्यः परमगुरुरभीष्टावाप्तितः सज्जनानां निखिलगुणगणार्णो नित्यनिर्मुक्तदोषः सरसिजनयनोऽसौ श्रीपतिर्मानदो नः यस्माद्ब्रह्मेन्द्ररुद्रादिदेवतानां श्रियोऽपि च दानस्य सदा तस्मै हरये गुरवे नमः व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः वसतु श्रीमदानन्दतीर्थेन्दुर्नो हृदम्बरे यद्वचश्चन्द्रिका स्वान्तसन्तापं विनिकृन्तति यो विप्रलम्भविपरीतमतिप्रभूतान् वादान् निरस्य कृतवान् भुवि तत्त्ववादम् सर्वेश्वरो हरिरिति प्रतिपादयन्तम् आनन्दतीर्थमुनिवर्यमहं नमामि भवति यदनुभावादेडमुकोऽपि वग्मि जडमतिरपि जन्तुर्जायते प्राज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च हराय भजतानिष्टहराय पुरवैरिणे भवाय भवते भूयात् शिवाय शिरसा नमः उमेशाद्या सुरावोहं वीडे चेतोऽभिमानिनः यूयं सर्वे प्रकुरुता मनो मे मध्वभावनम् श्रीमध्वः कल्पवृक्षस्तु जयार्यः कामसुस्मृतः चिन्तामणिस्तु व्यासार्यः मुनित्रयमुदाहृतम् वादिराजगुरून् वन्दे रघुत्तमगुरून् तथा राघवेन्द्रान् तथा सर्वान् सद्गुरून् प्रणतोऽस्म्यः पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे पृथ्वीमण्डलमध्यस्थाः पूर्णबोधमतानुगाः वैष्णवा विष्णुहृदयाः तान्नमस्ये गुरून् मम श्रीगुरुभ्यो नमः हरिः नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये ब्रह्मरुद्रादिवन्द्यं त्वां भजे वेङ्कटनायकं निवारयास्वनिष्ठानि साधयिष्टानि माधव कल्याणाद्भुतगात्राय कामितार्थप्रदायिने श्रीमद्वेङ्कटनाथाय श्रीनिवासाय ते नमः आनन्दतीर्थवरदे दानवारण्यपावके ज्ञानदायिनि सर्वेशे श्रीनिवासेस्तु मे मनः परमपूज्यराद श्री श्रीपादंगड़वर चरणसन्निधानदल्लि ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸಿ ಅವರ ಆದೇಶದಂತೆ ಶ್ರೀನಿವಾಸ ಕಲ್ಯಾಣದ ಒಂದು ಪ್ರವಚನವನ್ನು ಅತ್ಯಂತ ವಿಶಿಷ್ಟವಾದಂಥ ಈ ಪುಣ್ಯಸ್ಥಳದಲ್ಲಿ ಮಾಡಲಿಕ್ಕೆ ಹೊರಟಿದ್ದೇನೆ. ಯಥಾಮತಿಯಾಗಿ ಇದು ಒಂದು ಅತ್ಯಂತ ವಿಶಿಷ್ಟವಾದಂತಹ ಕಾರ್ಯಕ್ರಮ. ಕಾರಣ ಶ್ರೀನಿವಾಸ ಕಲ್ಯಾಣ ಪ್ರವಚನ, ಶ್ರೀನಿವಾಸ ದೇವರ ಸನ್ನಿಧಾನದಲ್ಲೇ ಶ್ರೀನಿವಾಸ ಕಲ್ಯಾಣದ ಪ್ರವಚನ ಅನ್ನೋದು ಭಾರಿ ವಿಶೇಷ. ಅದು ಸಹ 12 ವರ್ಷಗಳ ಕಾಲ ಸಾಕ್ಷಾತ್ ತಿರುಪತಿಯಲ್ಲೇ ಶ್ರೀನಿವಾಸನನ್ನು ಅತ್ಯಂತ ವೈಭವದಿಂದ ಪೂಜೆ ಮಾಡಿದಂತಹ ಶ್ರೀ ವ್ಯಾಸರಾಜರ ಸಂಸ್ಥಾನಾಧೀಶ್ವರರ ಸನ್ನಿಧಾನದಲ್ಲಿ ಅಂತ ಹೇಳಿದರೆ ಅದಕ್ಕೆ ಭಾರಿ ಮಹತ್ವ ಉಂಟು ಅನ್ನೋದನ್ನು ಮರೆಯಬಾರದು. ಸ್ವತಃ ಪರಮಪೂಜ್ಯ ಶ್ರೀಪಾದರು ಅದೆಷ್ಟು ಸಲ ಶ್ರೀನಿವಾಸ ಕಲ್ಯಾಣ ಪ್ರವಚನ ಮಾಡಿದ್ದಾರೋ ಲೆಕ್ಕನೇ ಇಲ್ಲ. ಅಂಥವರ ಸನ್ನಿಧಾನದಲ್ಲಿ ಪ್ರವಚನ ಮಾಡೋದು ಶ್ರೀನಿವಾಸ ಕಲ್ಯಾಣ ಅಂತ ಹೇಳಿದರೆ ಭಾರಿ ವಿಶೇಷ. ಇನ್ನು ಶ್ರೀನಿವಾಸ ಕಲ್ಯಾಣ ಒಟ್ಟು 12 ಪುರಾಣಗಳಲ್ಲಿ ಬರತಕ್ಕಂಥ ಒಂದು ವಿಶಿಷ್ಟವಾದಂಥ ಕಥಾನಕ. ಅದರಲ್ಲಿ 12 ಪುರಾಣಗಳಲ್ಲಿ ಕೆಲವು ಪುರಾಣಗಳು, ಕೆಲವು ಮಹಾಪುರಾಣಗಳು. ಅದರಲ್ಲಿ ಶ್ರೀ ವೆಂಕಟ ಪರ್ವತದ ಮಹತ್ವ ಬಂದರೆ 2 ಪುರಾಣಗಳಲ್ಲಿ ಅದರ ಕಲ್ಯಾಣದ ಕಥೆ ಬರುತ್ತೆ. ವರಾಹ ಪುರಾಣ ಮತ್ತು ಭವಿಷ್ಯೋತ್ತರ ಪುರಾಣದಲ್ಲಿ
ಶ್ರೀನಿವಾಸ ಕಲ್ಯಾಣದ ಕಥೆ ಬರುತ್ತೆ.
ಅದರಲ್ಲೂ ಸಹ ಭವಿಷ್ಯೋತ್ತರ ಪುರಾಣದ ಶ್ರೀನಿವಾಸ ಕಲ್ಯಾಣದ ಕಥೆಯೇ ಸಾಮಾನ್ಯವಾಗಿ ಪ್ರವಚನದಲ್ಲಿ ವೈಶಾಖ ಮಾಸದಲ್ಲಾಗಲಿ ಈ ವಿಜಯದಶಮಿ ಸಮಯದಲ್ಲಾಗಲಿ ಪ್ರವಚನವಾಗತಕ್ಕಂಥದ್ದು ಭವಿಷ್ಯೋತ್ತರ ಪುರಾಣ ಅಂತರ್ಗತವಾದ ವೆಂಕಟೇಶ ಕಲ್ಯಾಣದ ಪ್ರವಚನವೇ. ಇಂಥ ಇದೊಂದು ಭವಿಷ್ಯೋತ್ತರ ಪುರಾಣ, ಒಂದು ಉಪಪುರಾಣಗಳಲ್ಲಿ ಒಂದು, 18 ಉಪಪುರಾಣಗಳಲ್ಲಿ ಭವಿಷ್ಯೋತ್ತರ ಪುರಾಣ ಒಂದು. ಇದರಲ್ಲಿ ಬಂದಿರತಕ್ಕಂಥ ಕಲ್ಯಾಣದ ಕಥೆ ಬಹಳ ಅಪೂರ್ವ. ನಾವು ಕೇಳಿರ್ತೇವೆ ಸೀತಾ ಕಲ್ಯಾಣ, ಸೀತಾರಾಮರ ಕಲ್ಯಾಣವನ್ನು ಕೇಳಿರ್ತೇವೆ,
ರುಕ್ಮಿಣಿ ಕೃಷ್ಣರ ಕಲ್ಯಾಣವನ್ನ, ಸತ್ಯಭಾಮ ಕೃಷ್ಣರ ಕಲ್ಯಾಣವನ್ನು ಕೇಳಿರ್ತೇವೆ. ಅನಂತ ನಡೆದ ಕಲ್ಯಾಣ ಅಂದರೆ
ಶ್ರೀನಿವಾಸ ಪದ್ಮಾವತಿಯರ ಕಲ್ಯಾಣ,
ಅದು ಹೆಸರಿಗೆ ಅವರ ಕಲ್ಯಾಣ, ಅದು ಲೋಕದ ಕಲ್ಯಾಣಕ್ಕೋಸ್ಕರ ಭಗವಂತ
ಉಲಿದು ಭಕುತರಿಗಾಗಿ ಮದುವೆ ಹವಣಿಸಿಕೊಂಡೆ.
ಸುಲಭ ದೇವರ ದೇವ ವಿಜಯ ವಿಠಲ ರೇಯ, ಶ್ರೀ ವಿಜಯರಾಯರು ಹೇಳೋ ಹಾಗೆ ಭಕ್ತರ ಕಲ್ಯಾಣಕ್ಕೋಸ್ಕರ ಭಗವಂತ ಮಾಡಿಕೊಂಡ
ಕಲ್ಯಾಣದ ನಾಟಕ ಅದು. ಯಾಕೆ ನಿತ್ಯ ಕಲ್ಯಾಣ ಪರಮಾತ್ಮನದು,
ಲಕ್ಷ್ಮೀನಾರಾಯಣರಲ್ಲಿ ವಿಯೋಗ ಇದ್ರೆ ತಾನೇ ಹಸ್ತ ಕಲ್ಯಾಣವಾಗಬೇಕು. ಆದರೆ ಭಕ್ತರಿಗೆ ಅರ್ಥವಾಗಲಿಕ್ಕೋಸ್ಕರ, ತಮ್ಮಿಬ್ಬರ ಹಿರಿಮೆಯನ್ನು ತೋರಿಸೋದಕ್ಕೋಸ್ಕರ ಭಗವಂತ ಮಾಡಿಕೊಂಡ ಕಲ್ಯಾಣದ ಕಥೆ. ಇದನ್ನ ಹೇಳಿದವರು ಮೂಲತಃ ಶ್ರೀ ವೇದವ್ಯಾಸ ದೇವರು, ಅದನ್ನು ಸೂತ ಪುರಾಣಿಕರು ಶೌನಕಾದಿಗಳಿಗೆ ಪ್ರವಚನ ರೂಪದಲ್ಲಿ ಹೇಳ್ತಾ ಇದ್ದಾರೆ. ಅವರೆಲ್ಲ ಪ್ರಾರ್ಥನೆ ಮಾಡ್ತಾರೆ,
ಸ್ವಾಮಿ ನಮಗೆ ಕಥಿತಂ ರಂಗ ಮಹಾತ್ಮ್ಯಂ, ಶ್ರೀರಂಗ ಮಹಾತ್ಮ್ಯ ಹೇಳಿದ್ದೀರಿ, ಹಸ್ತಿ ಗಿರೀಶಿತುಹು
ಈ ಒಂದು ಕಾಳಹಸ್ತಿ ಮಹಾತ್ಮ ಹೇಳಿದ್ದೀರಿ, ಈಗ ನಾವು ಇದನ್ನು ಕೇಳಬೇಕಾಗಿದೆ, ಶ್ರೀನಿವಾಸ ಕಲ್ಯಾಣ ಕೇಳಬೇಕಾಗಿದೆ ಹೇಳಿ ಅಂತ ಕೇಳಿದರೆ, ಇದೊಂದು ವಿಶೇಷ ಅಂದರೆ
ಶ್ರೀರಂಗ ಮಹಾತ್ಮೆಯನ್ನ, ಈ ಕರಿಗಿರಿ ಮಹಾತ್ಮೆಯನ್ನ ಎಲ್ಲ ಕೇಳಿದ ಮೇಲೆ ಶ್ರೀನಿವಾಸ ಕಲ್ಯಾಣ ಕೇಳೋ ಅರ್ಹತೆ ಬರ್ತದೆ ಅಂತ. ಅದನ್ನೆಲ್ಲ ಕೇಳಿದಾಗ
ಈ ಕ್ಷೇತ್ರದ ಅರ್ಹತೆ, ಶ್ರವಣ ಮಾಡತಕ್ಕಂಥ ಅರ್ಹತೆ ನಮಗೆ ಬರೋದ್ರಿಂದ ಹಿಂದಿನದೆಲ್ಲ ಅಧಿಕಾರ ಸಿದ್ಧಾರ್ಥಂ ಇದ್ದಾಯ್ ಅಂತ ಒಂದು ಈ ಹಿನ್ನೆಲೆಯಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಅದು ಕರಿಗಿರಿ ಮಹಾತ್ಮೆ, ಹಸ್ತಿಗಿರಿ ಮಹಾತ್ಮೆ ಅಂತ ಹೇಳಿದರೆ ಈ ಕರಿಗಿರಿ ಮಹಾತ್ಮೆ, ಈ ಕರಿಗಿರಿ ಮಹಾತ್ಮೆ ಶ್ರೀಶೈಲಕ್ಕೂ ಆ ಹೆಸರು ಉಂಟು. ಆ ಮಹಾತ್ಮೆ ಕೇಳಿದ ಮೇಲೆ ಬರುತ್ತೆ ಅಂತ ಹೇಳಿ ನರಸಿಂಹದೇವರ ಕಥೆ ಕೇಳಿದ ಮೇಲೆ, ಈ ಹಸ್ತಿಗಿರಿ ಕಾಳಹಸ್ತಿಯಲ್ಲಿ ಶಿವನ ಮಹಾತ್ಮೆ ಕೇಳಿದ ಮೇಲೆ, ಮನೋನಿಯಾಮಕ ರುದ್ರದೇವರಾದ್ರಿಂದ ಅವರ ಕಥೆ ಕೇಳಿದ ಮೇಲೆ ಶ್ರೀನಿವಾಸನ ಕಥೆ ಕೇಳತಕ್ಕಂಥ ಅರ್ಹತೆ ಬರುತ್ತೆ. ಮನಸ್ಸೇ ಸರಿ ಇಲ್ಲದೆ ಹೋದರೆ ದೇವ್ರ ಕಥೆ ಕೇಳೋದಕ್ಕೆ ಅರ್ಹತೆ ಬರೋದಿಲ್ಲ. ಆ ಹಿನ್ನೆಲೆಯಲ್ಲಿ ಈಗ ನಮಗೆ ಪ್ರವಚನ ಮಾಡಬೇಕು ಅಂತ ಪ್ರಾರ್ಥನೆ ಮಾಡಿದಾಗ ಅವರು ಹೇಳ್ತಾರೆ, ವ್ಯಾಸಪ್ರಸಾದದಿಂದ ಹೇಳ್ತೇವೆ ಅಂತ ಹೇಳ್ತೇವೆ, ಬಹಳ ಮುಖ್ಯ. ವ್ಯಾಸಸ್ಯ ಅಮಿತ ತೇಜಸಃ, ವೇದವ್ಯಾಸರ ದಯೆಯಿಂದ ಹೇಳ್ತಾ ಇದ್ದೇವೆ. ಇವತ್ತು ತುಂಬಾ ಜನ
ಜ್ಞಾನ ಕಾರ್ಯ ಮಾಡಬೇಕಾದ್ರೆ ಮರಿತಕ್ಕಂಥ ದೊಡ್ಡ ಹೆಸರು ಅಂದರೆ ಶ್ರೀ ವೇದವ್ಯಾಸರ ಹೆಸರು. ಎಷ್ಟೋ ಕಡೆ ಬೇರೆ ಮತದಲ್ಲಿ ಹೇಳಬೇಕಾದ್ರೆ ವೇದವ್ಯಾಸ ದೇವರ ಹೆಸರನ್ನು ಹೇಳೋದಿಲ್ಲ. ಅಕಸ್ಮಾತ್ ಹೇಳಿದರೆ ವ್ಯಾಸಸ್ತು ಕಶ್ಚನ ಋಷಿ, ರಾಮವ್ಯಾಸಾದಿಗಳಿಗೆ ಋಷಿ ವಿಪ್ರತ್ವ ಹೇಳುವವ. ಹರಿಕಥಾಮೃತ ಸಾರದಲ್ಲಿ ಯಾರು ವ್ಯಾಸರನ್ನ ಬರೀ ಋಷಿ ಅಂತ ತಿಳ್ಕೊಳ್ತಾರೋ, ಕಶ್ಚನ ಯಾರು ಕಶ್ಚನ ಋಷಿ ಅಂತಾರೋ ಅವರೇ ಒಬ್ಬ ಕಶ್ಚನ ವ್ಯಕ್ತಿ ಅಂತ ಅರ್ಥರೆ ಹೊರತು ಅವರ ಉಲ್ಲೇಖಕ್ಕೆ ಅರ್ಹರೇ ಅಲ್ಲ ಅಂತ ತಾತ್ಪರ್ಯ. ಅದಕ್ಕೆ ಅವರು ಪುರಾಣಗಳ ಪರಿಜ್ಞಾನ ಅವರಿಗಿಲ್ಲ ಅಂತ ಅರ್ಥ. ಯಾವುದೇ ಶಾಸ್ತ್ರ ಭಾಗ ಹೇಳಬೇಕಾದ್ರೆ ವ್ಯಾಸೋಚ್ಚಿಷ್ಟಂ ಜಗತ್ ಸರ್ವಂ, ವ್ಯಾಸರ ಹೇಳುತ್ತಾನೆ ಯಾರು ಹೇಳ್ತೇವೆ ಅಂದ್ರೆ ಪರಮ ಅಪ್ರಾಮಾಣಿಕ ವಿಚಾರ ಅಂತ, ಅದಕ್ಕೆ ಬೆಲೆನೇ ಇಲ್ಲ.
ಅಷ್ಟರ ಮಟ್ಟಿಗೆ ನಿಜವಾದ ಅರ್ಥದಲ್ಲಿ ವೇದವ್ಯಾಸ ದೇವರು ಅಂದರೆ ಸಾಕ್ಷಾತ್ ನಾರಾಯಣ.
ಮುನೀನಾಮಪ್ಯಹಂ ವ್ಯಾಸ,
ಅವರನ್ನು ಪ್ರತಿ ಬಾರಿಯೂ ಸ್ಮರಣೆ ಮಾಡಿನೇ ಮಹಾಭಾರತ ಹೇಳಬೇಕಾದ್ರೆ ಹಾಗೆ ಹೇಳುತ್ತಾರೆ, ಆಚಾರ್ಯರು ಉಲ್ಲೇಖ ಮಾಡ್ತಾರೆ
ಮಹಾಭಾರತದ ಆತ್ಮನಿರ್ಣಯದಲ್ಲಿ. ನಮೋ ಭಗವತೇ ತಸ್ಮೈ ವ್ಯಾಸಾಯಾಮಿತ ತೇಜಸೆ ಯಸ್ಯ ಪ್ರಸಾದಾದ್ ವಕ್ಷ್ಯಾಮಿ
ನಾರಾಯಣ ಕಥಾಭಿಮಾಂ. ಈ ಮಾತನ್ನು ಹೇಳಿದ ಮೇಲೆ ಸೂತ ಪುರಾಣಿಕರ ಮುಂದೆ ವಿವರಣೆ ಕೊಡಲಿಕ್ಕೆ ಹೊರಡು. ಅಷ್ಟು ವೇದವ್ಯಾಸನ ಸ್ಮರಣೆ ಮಾಡ್ತಾ ಕಥೆ ಹೇಳೋದಕ್ಕೆ ಪ್ರಾರಂಭ ಮಾಡ್ತಾರೆ.
ಈ ಕಥೆ ಕೇಳಿದ್ದು ಜನಕರಾಜ,
ಹೇಳಿದ್ದು ಶತಾನಂದ ಮುನಿಗಳು ಅಂತ ಹೇಳಿ ಅದರ ಹಿನ್ನೆಲೆ ಹೇಳ್ತಾ ಇದ್ದಾರೆ. ಕೇಳಿದ್ದು ಜನಕರಾಜ, ಹೇಳಿದ್ದು ಶತಾನಂದ ಮುನಿಗಳು. ಜನಕರಾಜ ಸಾಮಾನ್ಯ ರಾಜನಲ್ಲ, ಸಾಕ್ಷಾತ್ ವಾಸುದೇವನ ಪ್ರಸಾದದಿಂದ ಬಹಳಷ್ಟು ಕೀರ್ತಿವಂತನಾದಂಥ ರಾಜವು ಜನಕರಾಜ. ರಾಮಾಯಣ ಕೇಳಿದವರಿಗೆ ಜನಕರಾಜನ ಹೆಸರನ್ನು ಕೇಳದಲ್ಲಿ ಸಾಧ್ಯವೇ ಇಲ್ಲ. ಜಾನಕಿಯನ್ನ ರೂಪದಿಂದ ಸಾಕ್ಷಾತ್ ಮಹಾಲಕ್ಷ್ಮೀ ದೇವಿ, ಸೀತಾರೂಪದಿಂದ ಆತನ ಪುತ್ರಿಯಾಗಿ ಪ್ರಾದುರ್ಭೂತರಾಗಿದ್ದಾರೆ. ಅಂಥ ಜನಕರಾಜ ಅತ್ಯಂತ ವಾಸುದೇವರ ಪ್ರಸಾದಕ್ಕೆ ಪಾತ್ರನಾಗಿದ್ದಂತಹ ಮಹಾನುಭಾವ.
ವಾಸುದೇವನ ಪ್ರಸಾದ ಇಲ್ಲದೆ ಯಾರೂ ಇರಲಿಕ್ಕೆ ಆಗೋದಿಲ್ಲ, ಆದರೆ ವಾಸುದೇವನ ವಿಶೇಷ ಪ್ರಸಾದಕ್ಕೆ ಭಾಗಿಯಾಗಿದ್ದ.
ಅದಕ್ಕೆ ಸಾಕ್ಷಾತ್ ರಾಮದೇವರ ಅಳಿಯರಾಗಿ ಬರೋದೇ ಕಾರಣ. ಸಾಮಾನ್ಯ ಪ್ರಸಾದವೇ, ವಿಶೇಷ ಪ್ರಸಾದವೇ, ಅತ್ಯಂತ ಪ್ರಸಾದ. ಅತ್ಯಂತ ಪ್ರಸಾದ
ಮೋಕ್ಷಕ್ಕೆ ಹೋಗೋರಿಗೆಲ್ಲ ಆಗಿಬಿಡುತ್ತೆ, ಇಲ್ಲವರು ಮೋಕ್ಷಕ್ಕೆ ಹೋಗಲಿಕ್ಕೆ ಆಗೋದಿಲ್ಲ. ಅದರಲ್ಲೂ ಕೂಡ ಪರಮಾತ್ಯರ್ಥ
ಪ್ರಸಾದವನ್ನು ಮಾಡೋದು ಪರಮಾತ್ಮ ಕೆಲವರಿಗೆ ಮಾತ್ರ, ಅದರಲ್ಲೂ ಕೂಡ ರುಜುಗಳಿಗೆ ಮಾಡತಕ್ಕಂಥ ಪ್ರಸಾದವನ್ನು ಬೇರೆ ಯಾರಿಗೂ ಮಾಡೋದಿಲ್ಲ.
ಇಲ್ಲಿ ಜನಕಾದಿಗಳಿಗೆ ವಿಶೇಷವಾದ ಅನುಗ್ರಹವನ್ನು ಒಂದು ಅರ್ಥದಲ್ಲಿ ಮಾಡಿದ್ದಾನೆ.
ಅಂಥ ಜನಕರಾಜ ಆತನಿಗೆ ತಮ್ಮ
ಕುಶಕೇತು ಕುಶಧ್ವಜ ಅಂತ ಹೇಳಿ,
ಆತನಿಗೆ ಗಂಡು ಮಕ್ಕಳು 3 ಜನ ಮತ್ತು ಹೆಣ್ಣುಮಕ್ಕಳು 3 ಜನ. ರಾಜನಿಗೆ ಜಾನಕಿ ಅಂತಕ್ಕಂಥ ಸಾಕ್ಷಾತ್ ಮಹಾಲಕ್ಷ್ಮಿ ಪುತ್ರಿಯಾಗಿ ಪ್ರಾದುರ್ಭೂತರಾಗಿದ್ದಾರೆ. ಒಳ್ಳೆ ಆರಾಮವಾಗಿ ಜೀವನ ಸಾಗಿಸ್ತಾ ಇದ್ದಾರೆ,
ಒಳ್ಳೆ ವ್ಯವಸ್ಥಿತವಾದ ರಾಜ್ಯಭಾರ.
ಆತನಿಗೆ ಒಂದು ಕೊರತೆನೇ ಇರಲಿಲ್ಲವಂತೆ, ಸರ್ವ ವಿಧವಾದಂಥ ಸಂಪತ್ತನ್ನು ಕೂಡ ಒಂದು ಆನಂದ ಪಡ್ತಾ ಇದ್ದ. ಆತ ಅನ್ಕೊಂಡಂತ ಒಂದು ಸಲ,
ನಾನು ಎಷ್ಟು ಪುಣ್ಯಾತ್ಮ ಅನ್ಕೊಂಡಂತ, ಪಾಪ
ಸಾಮಾನ್ಯವಾಗಿ ಇಹಕಲು ಸುಖಮೇವ ಮೇಸ್ಯಾ
ದುಃಖಂ ಮನಾಗಪಿ ಮಾಹು, ಈ ಅಪೇಕ್ಷೆ ಇಲ್ಲದ ಜನಗಳೇ ಇಲ್ಲ, ಎಲ್ಲರೂ ಇಂಜಿನಿಯರ್ ಆಗಲಿಕ್ಕೆ ಇಷ್ಟಪಡೋದಿಲ್ಲ, ಎಲ್ಲರೂ ಡಾಕ್ಟರ್ ಆಗ್ಲಿಕ್ಕೆ ಇಷ್ಟಪಡೋದಿಲ್ಲ.
ಆದರೆ ಸುಖವಾಗಿರಬೇಕು ಅಂತ ಯಾರು ಇಷ್ಟಪಡೋದಿಲ್ಲ? ಈ ಮತ್ತೆ ಸುಖ ಎಲ್ಲರಿಗೂ ಬೇಕಾಗುತ್ತೆ, ದುಃಖ ಯಾರಿಗೂ ಬೇಡವಾದ, ಸ್ವಲ್ಪ ದುಃಖನೂ ಆಗಬಾರದು. ಅದಕ್ಕೆ
ನಿಖಿಲಾಪೇಕ್ಷಿತ ಮೋಕ್ಷಸ್ಯ ಅಂತ ಕರೀತಾರೆ.
ಸರ್ವಸ ಎಲ್ಲರೂ ಅಪೇಕ್ಷೆ ಪಡ್ತಾರೆ ಮೋಕ್ಷವನ್ನ, ಸರಿಯಾಗಿ ಅರ್ಥ ಮಾಡಿಕೊಂಡು ಪ್ರಯತ್ನ ಪಡತಕ್ಕಂಥವ್ರು ಯೋಗ್ಯರು ಮಾತ್ರ. ಬರೀ ಮೋಕ್ಷ ಆದರೆ ಯಾರಿಗೆ ಬೇಡ ಮೋಕ್ಷವನ್ನ? ಅಷ್ಟು ಶ್ರೇಷ್ಠವಾದ ಪುರುಷಾರ್ಥ ಮೋಕ್ಷ. ಯಾತಕ್ಕೆ ಅಂದರೆ ಅಲ್ಲಿ
ಬರೀ ಸುಖನೇ ಉಂಟು,
ದುಃಖ ಸ್ವಲ್ಪ ಕೂಡ ಇಲ್ಲ. ಇದು ಮೋಕ್ಷದ ವಿಶೇಷವಾದ ಪರಿಕಲ್ಪನೆ. ಅನೇಕರು ಮೋಕ್ಷ ಅಂದರೆ
ಅರ್ಥನೇ ಮಾಡ್ಕೊಂಡಿರೋದಿಲ್ಲ, ಎಲ್ಲ ಸತ್ತವರೆಲ್ಲ ಹೋಗೋ ಜಾಗ ಅಂತ ತಿಳ್ಕೊಂಡ್ಬಿಡ್ತಾರೆ ಅಷ್ಟೇ. ಕೆಲವರಂತೂ ಮುದುಕರೆಲ್ಲ ಸೇರಿಬಿಡ್ತಾರೆ, ವೃದ್ಧಾಶ್ರಮ ಅಂತ ತಿಳ್ಕೊಂಡ್ಬಿಟ್ಟಿರ್ತಾರೆ ಪಾಪ. ಅದು ಮೋಕ್ಷ ಅಲ್ಲ, ಅದು ಯುವ ಅಂತ ಕರೆದಿದ್ದಾರೆ. ಮೋಕ್ಷದಲ್ಲಿ ಮುಪ್ಪಿನ ಹೆಸರೇ ಇಲ್ಲ, ರೋಗದ ಹೆಸರೇ ಇಲ್ಲ. ಅತ್ಯಂತ ದೃಢರಾಗಿ ಆಶಿಷ್ಟ ದೃಢಿಷ್ಠ ಬಲಿಷ್ಠ ಆಗಿರ್ತಕ್ಕಂತಹ ಅತ್ಯಂತ ಪಾವನವಾದ ಸ್ಥಳ. ಬರೀ ಕೇವಲ ಸ್ವರೂಪಾನಂದವೇ ವ್ಯಕ್ತವಾಗತಕ್ಕಂತಹ ಪುಣ್ಯಕ್ಷೇತ್ರ ಅದು. ಅಂಥ ಮೋಕ್ಷದಲ್ಲಿ ಮಾತ್ರ ಇಂಥ ಅಭೀಷ್ಟ ಸಿದ್ಧಿಯಾಗೋದು, ಬೇರೆ ಕಡೆ ಸಿದ್ಧಿ ಆಗೋದಿಲ್ಲ. ಆದರೆ ಜೀವನ್ಮುಕ್ತರು ಅಂತ ಕರೀತಾರೆ ಜ್ಞಾನಿಗಳನ್ನು, ಅವರು ಇಲ್ಲೇನೆ
ಅರಿತಿರ್ತಾರಂತೆ. ಜನಕರಾಜನಂಥ ರಾಜ ಅಂಥವನು ಅಷ್ಟು ಸಿದ್ಧಿಯಿಂದ ಪಡೆದಿದ್ದ. ಬರೀ ಸುಖನೇ ಆಗ್ತಾ ಇದೆ, ದುಃಖ ಸ್ವಲ್ಪನೂ ಆಗ್ತಾ ಇಲ್ಲ, ಏನು ಆಶ್ಚರ್ಯ ಅನ್ಕೊಂಡು. ಈ ಜನಕರಾಜನ ಕಥೆ ಸರಿಯಾಗಿ ಕೇಳಿದವರಿಗೆ ಭಗವದ್ಗೀತೆ
ಅರ್ಥವಾಗ್ತದೆ. ಈತನ ಹೆಸರು ಅಲ್ಲಿ ಬರ್ತದೆ ಭಗವದ್ಗೀತೆಯೊಳಗೆ. ಕರ್ಮಣೈವಹಿ ಸಂಸಿದ್ಧಿಂ ಆಸ್ಥಿತಾಹ ಜನಕಾದಯ.
ಕೃಷ್ಣ ಪರಮಾತ್ಮ ತನ್ನ ರಾಮರೂಪದ ಮಾವನ ಹೆಸರು
ಉಲ್ಲೇಖ ಮಾಡ್ತಾನೆ.
ಕರ್ಮಣೈವಹಿ ಸಂಸಿದ್ಧಿಂ ಆಸ್ಥಿತಾಹ ಜನಕಾದಯ. ಅದಕ್ಕೆ ಜನಕರಾಜನ ಸಿದ್ಧಿಯನ್ನ ಭಗವದ್ಗೀತೆಯಲ್ಲಿ ಸಂಸಿದ್ಧಿ ಅಂತ ಕರೆದಿದ್ದ.
ಸಂಸಿದ್ಧಿ ದುಃಖದ ಲೇಪನೇ ಇಲ್ಲ, ಪುಣ್ಯಾತ್ಮ ಹಾಗೆ
ಬದುಕಿಬಿಟ್ಟಿದ್ದ. ಇದಕ್ಕೇನು ಕಾರಣ? ಕರ್ಮಣೈವ ಹಿ ಸಂಸಿದ್ಧಿ. ಜನಕರಾಜ ಸ್ವಲ್ಪ ಅರ್ಥ ಅವತ್ತಿನ ದಿವಸ ಏನ್ ಮಾಡಿದನಂತೆ, ಸ್ವಲ್ಪ ಅಹಂಕಾರ ಬಂದಿದೆ ಅಂತ. ಎಂದೂ ಇಲ್ಲದ್ದು, ಯಾವಾಗ ಅಹಂಕಾರ ಬಂದರೆ ಯೋಗ್ಯರೇ ಇಲ್ಲ ಅವರು. ಪ್ರಾರಬ್ಧವಶಾತ್ ಅವತ್ತೇನೋ ಅನ್ನಿಸ್ತು, ಪಾಪ ಇದೇನೋ ನಂದೇ ಮಹಾವೈಭವ ಇದ್ರೂ ಇರಬಹುದು ಅಂತಕ್ಕಂಥ ಭಾವನೆ ಬಂದ್ಬಿಡುತ್ತೆ. ಆತ ನಿರ್ಮಮ ನಿರಹಂಕಾರನಾಗಿದ್ದವನು ಪಾಪ, ಅವತ್ತು ಮಾತ್ರ ಅಹಂಕಾರ ಬಂದು ಇದು ನನ್ನದೇ ಪ್ರಭಾವ ಇರಬೇಕು, ಯಾತಕ್ಕೆ ಹೀಗಾಗಿದೆ ಅಂತ ಅನ್ಕೊಂಡಂತೆ. ಯೋಚನೆ ಮಾಡಿದ್ರೆ ಗೊತ್ತಾಗ್ತದೆ, ಈ ಮಾತನ್ನು ಅಂದ್ಕೋಬೇಕಾದ್ರೆ ಆತ ಆಗಲೇ
ಎಷ್ಟು ದಿವಸವಾಗಿತ್ತು ಹುಟ್ಟಿ, ಎಷ್ಟು ದಿವಸವಾಗಿತ್ತು ತನ್ನ ರಾಜ್ಯದಲ್ಲಿದ್ದು ಅಂತ ಕೇಳಿದ್ರೆ ಹೇಳ್ತಾರೆ, ಆಮೇಲೆ ತಲೆ ತಿರುಗಿ ಹೋಗಿಬಿಡುತ್ತದೆ. ನನಗೆ ದುಃಖನೇ ಆಗ್ತಾ ಇದೆ, ದುಃಖ ಆಗಿಯೇ ಇಲ್ಲ, ಏನು ಆಶ್ಚರ್ಯ. ಕೆಲವರಿರ್ತಾರೆ, ನನ್ನ ಬ್ಯಾಡ್ ರಿಮಾರ್ಕ್ಸೇ ಬಂದಿಲ್ಲ ಅಂತ ಹೇಳ್ತಾರೆ. ಎಷ್ಟು ಸಲ ಕೆಲಸ ಸೇರಿ ಅಂದ್ರೆ ನಿನ್ನೆ ಸೇರಿದ್ದೆ ಅಂತ ಹೇಳೋದು. ಒಂದು ಸೆಕೆಂಡ್ ಬ್ಯಾಡ್ ರಿಮಾರ್ಕ್ ಬರ್ಬೇಕು ಈ ಮಧ್ಯೆ.
ಕೆಲ ಅಷ್ಟೊಂದು ಮಹಾನುಭಾವರು ಇರ್ತಾರೆ, ಆ ವಿಚಾರ ಬೇರೆ, ಆದ್ರೂ ಎಷ್ಟೋ ರಾಶಿ.
ಆದರೆ ಕೆಲವರು 10-20 ವರ್ಷ ಅಂದ್ರೆ ಸರ್ವಿಸ್ ನಲ್ಲಿ, ಪಾಪ 20 ವರ್ಷ ಸರ್ವಿಸ್ ಮಾಡಿದ್ದಾನೆ, ಬ್ಯಾಡ್ ರಿಮಾರ್ಕ್ ಸ್ವಲ್ಪ ವಾಸಿ ಅದು.
ಸರ್ವಿಸ್ ನಲ್ಲಿ ಬರೀ ಅಂದ್ರೆ ಭಾರಿ ವಾಸಿ. ಜನಕರಾಜನ 10-20 ವರ್ಷ ಅಲ್ಲ,
100-ಆರು ವರ್ಷ ಅಲ್ಲ, ಬರೀ 1,000-ಆರು ವರ್ಷ ಅಲ್ಲ,
80,000 ವರ್ಷ ರಾಜ್ಯ ಆಡಿದ್ದಾನೆ ಪುಣ್ಯ. 80,000 ವರ್ಷ,
ಅಷ್ಟು ಸುದೀರ್ಘವಾದ ಜೀವನದಲ್ಲಿ ಒಂದು ದಿವಸ ದುಃಖ ಆಗಿದ್ದಿಲ್ಲ ಅಂದ್ರೆ
ಎಷ್ಟು ಸಾಧನೆ ಮಾಡಿರ್ಬೇಕಾದ ಯೋಚನೆ ಮಾಡಿ. ನಮಗೂ
ದಿನ ಬೆಳಗಾದ್ರೆ ದುಃಖದ ಪರಂಪರೆಯೇ, ಮೊದಲಿಗೆ
ಬರೀ ದುಃಖನೇ, ಬರೀ ಸುಖ ಅಂತ ಕೆಲವರು ಮನುಷ್ಯನಕ್ಕ ಅಯ್ಯೋ ಅದೆಲ್ಲ ನಮಗೆ ಸಿಗುತ್ತೆ, ಅಯ್ಯೋ ಅಂತಲೇ ಶುರು ಮಾಡ್ತಾ, ಅದೆಲ್ಲ ನಮಗೆ ಸಿಗುತ್ತೆ. ಬರೀ ಸುಖದ ಕಲ್ಪನೆ ಒಂದು ದಿವಸ ಅಂತ ಕಳೆದಿದ್ದ ಯೋಚನೆ ಮಾಡಿ. ಯಾವುದೋ ಹಂತದಲ್ಲಿ ದುಃಖಗಳ ಪರಂಪರೆ ಸೇರಿಕೊಂಡೇ ಇರುತ್ತೆ. ನಾವು ಸುಖವಾಗಿದ್ದೇವೆ ಅಂತ ಅನ್ಕೊಂಡಾಗ್ಲೂ ಕೂಡ
ಅದು ಅಸ್ಥಿರ ಅನ್ನೋ ಭಯ ನಮಗೆ ಕಾಡ್ತಾನೆ ಇರ್ತದೆ. ಆಗ್ಲಿ ಅದು ಅಪೂರ್ಣ, ಅದು ಅಸ್ಥಿರ, ಅದಕ್ಕೆ ಅಲ್ಪಾಸ್ಥಿರ ಸುಖ ಕದ್ಯೋ ಟೀಕಾಸು ಜ್ಯೋತಮಾನ ಸ್ವತಿ ಮನಃಪ್ರಸಾದ ಮನಾಸಾದಯತಾಂ. ಟೀಕಾಕೃತ್ವಾದಿನಿ ಮಾತನ್ನು ಬರೀತಾರೆ. ಸಂಸಾರದ ಸುಖವನ್ನ ನಿಜ ಸುಖ ಅಂತ ಯಾಕೆ ಕರೆಯೋದಿಲ್ಲ ಅಂದ್ರೆ ಇದು ಅಲ್ಪ ಒಂದನೇ ದೋಷ, ಅಸ್ಥಿರ ಎರಡನೇ ದೋಷ.
ಇದು ಪೂರ್ಣ ಸುಖ ಅಲ್ಲವೇ ಇಲ್ಲ. ಇದು ಪೂರ್ಣ ಒಂದು 100-ಗೆ 1-2
ತಗೊಂಡು ನಾನು ಮಾರ್ಕ್ಸ್ ತಗೊಂಡೆ ಅಂತ ಕುಡಿದಾಡ್ತಿದ್ರೆ ತಿಳಿದು ಹೇಳ್ತಾನೆ ದಡ್ಡ, 1-2 ಮಾರ್ಕ್ಸ್ ಆಗಲ್ಲ ಕೂಡ, ಇದೇನು ಲೆಕ್ಕ, ಉಪಯೋಗ ಇಲ್ಲ ಅಂತ ಹೇಳ್ಬಿಡ್ತಾರೆ.
ಇನ್ನು ಫಸ್ಟ್ ಕ್ವಾರ್ಟರ್ನಲ್ಲಿ ಭಾರಿ ತಗೊಂಡಿದ್ದಾನೆ ಹೇಳ್ತಾರೆ. ಇದೇನು ಲೆಕ್ಕ ಇದೆಲ್ಲ, ಮುಂದಿದೆ ದೊಡ್ಡ ಪರೀಕ್ಷೆ ಮುಂದಿದೆ ಅಂತ ಹೇಳುತ್ತಾರೆ. ಇವತ್ತು ಪೂರ್ಣವಾದ ಸುಖ ಮತ್ತು ಶಾಶ್ವತವಾದ ಸುಖ ಅನ್ನೋ
ಸುಖ ನಮಗೆ ಅರ್ಥವಾದರೆ ಆಗ ವೇದಾಂತ ಯಾತಕ್ಕೆ ಬೇಕು ಅಂತ ಗೊತ್ತಾಗ್ತದೆ. ಮತ್ತು ಬರೀ ಸುಖದ ಕಲ್ಪನೆ ಇದ್ದವರಿಗೆ ಪ್ರಯೋಜನ ಇಲ್ಲ. ನಿತ್ಯ ಸುಖ ಬೇಕು, ಶಾಶ್ವತ ಸುಖ ಬೇಕು, ಪರಿಪೂರ್ಣ ಸುಖ ಬೇಕು ಅಂತಕ್ಕಂಥ ಅಪೇಕ್ಷೆ ಇದ್ದವರು ಮಾತ್ರ ಈ ಜ್ಞಾನ ಪ್ರಪಂಚಕ್ಕೆ ಪ್ರವೇಶ ಮಾಡಲಿಕ್ಕೆ ಸಾಧ್ಯ. ಅಥಾತೋ ಬ್ರಹ್ಮ ಜಿಜ್ಞಾಸ. ಯಾರಿಗೆ ಅಥ ಶಬ್ದವೇ ಗೊತ್ತಿಲ್ಲ ಅವರ್ಯಾರು ಜ್ಞಾನದ ಹಾದಿಗೆ ಬರಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ಲೋಕದಲ್ಲಿ ಎಷ್ಟು ಭ್ರಮೆ ಇದೆ ಗೊತ್ತಾ ಜನಗಳಿಗೆ?
ಲೌಕಿಕ
ಸಾಧನೆ ಮಾಡ್ತಾರೆ, ಭಾರಿ ಮುಂದೆ ಬಂದೆ ಅಂತ ಹೇಳ್ಕೊಡ್ತಾರೆ.
ಇದನ್ನ ಯಾರು ಕೇಳ್ತಾರೆ? ಟೆಕ್ಸ್ಟ್ ಬುಕ್ ಓದ್ತೆ, ಕಥೆ ಕಾದಂಬರಿ ಓದಿ ಭಾರಿ ಬುದ್ಧಿ ಅಂತ ಹೇಳ್ಕೊಟ್ರೆ ಹಾಗೋ ಹಾಕಿ, ಅದರಿಂದ ಏನೋ ಪ್ರಯೋಜನ ಇಲ್ಲ. ನಾಳೆ ಪಾಸ್ ಆಗ್ಲಿಕ್ಕೆ ಅದು ಉಪಯೋಗ ಇಲ್ಲ,
ಪಠ್ಯ ಪುಸ್ತಕ ಮಾತ್ರ ಉಪಯೋಗಕ್ಕೆ ಬರೋದು. ಅದೇ ರೀತಿ ನಮ್ಮ ಜೀವನದ ಪಠ್ಯ ಯಾವುದು? ಪರಮಾತ್ಮನ ವಿಚಾರ ಒಂದೇ, ಇನ್ಯಾವುದು ನಮಗೆ ಪಠ್ಯವಲ್ಲ.
ಇದು ನಮಗೆ ಗೊತ್ತಾದ್ರೆ ಇದು ಶ್ರೀವಾಸ ಕಲ್ಯಾಣ ಕೇಳೋದಕ್ಕಿಂತ ಮುಂಚಿತವಾಗಿ ನಮ್ಮ ಮನಸ್ಸಿನೊಳಗೆ
ಯಾವುದರಲ್ಲಿ ಸಾರ ಇದೆ, ಯಾವುದರಲ್ಲಿ ಸಾರ ಇಲ್ಲ
ಅಂತಕ್ಕಂಥ ಖಚಿತವಾದ ನಿರ್ಧಾರ ಆಗಬೇಕು. ಆ ನಿರ್ಧಾರ ಅನ್ನೋದನ್ನ ಸಾಮಾನ್ಯವಾಗಿ ಮಾಡ್ಕೊಳ್ಳಕ್ ಬರೋದಿಲ್ಲ, ಯೋಚನೆ ಮಾಡಿದವರಿಗೆ ಮಾತ್ರ ಸಾಧ್ಯ. ಯೋಚನೆ ಮಾಡಬೇಕಾದ್ರೆ ಅಲ್ಪಾಸ್ಥಿರ ಸುಖದ ಜ್ಯೋತಿಕಾಸವನ್ನ ಮಾತಿನಲ್ಲಿ ಜೈತೀರ್ಥರು ಕೊಟ್ಟ ಅವತಾರಿಕೆ ತತ್ವೋದ್ಯೋತ ಟೀಕೆ ಬರೀತಾ ಹೇಳ್ತಾರೆ. ಎಷ್ಟು ಮನೋಜ್ಞವಾದ ಮಾತು. ಅದರಲ್ಲಿ ಜನಕರಾಜನ ಕಥೆ ಕೇಳಿದವರಿಗೆ ಆತ ಅಹಂಕಾರ ಪಟ್ಟರು ಒಂದು ಕಾರಣ ಇದೆ. 80,000 ವರ್ಷಗಳ ಕಾಲ ಒಂದು ದುಃಖನೂ ಕಂಡಿಲ್ಲ, ಸ್ವಲ್ಪ ದುಃಖನೂ ಕಂಡಿಲ್ಲ ಅಂದ್ರೆ ಹೆಮ್ಮೆ ಪಡೋ ವಿಚಾರನೆ. ನಾವು ವಿನಾಕಾರಣ ಅಹಂಕಾರ ಪಾಡ ಮನುಷ್ಯಲ್ಲಿ ಸಕಾರಣವಾಗಿ ಏನೋ ಪಡ್ತಾರೆ ಅಂದ್ರೆ ರ್ಯಾಂಕ್ ಬಂದವನೇ ಅಹಂಕಾರ ಬಂದ್ರೆ ಎಷ್ಟೋ ವಾಸಿ. ಈ ಫೇಲ್ ಆಗಿ ಅಹಂಕಾರ ಪಡೋನಿಗೆ ಏನಂತ ಹೇಳಿ ಹುಚ್ಚ ಅಂತ ಕರೀತಾರೆ. ಪಾಪ ಒಂದು ಕಾರಣ ಇದೆ, ಪಾಪ ಭಾರಿ ಬುದ್ಧಿವಂತ ಭಾರಿ ಕೋಟ್ಯಾಧೀಶ ಶ್ರೀಮಂತ.
ಅಹಂಕಾರ ಕಾರಣ ಆದ್ರೆ ಬೇಕಲ್ಲ, ಜನಕರಾಜನೇ ಕಾರಣ ಇದೆ. ಇಷ್ಟು ಕಾರಣ ಇದ್ರೂ ಅಹಂಕಾರ ಬರದೇ ಇರೋದು ರುಜುಗಳು. ಹನುಮಂತ ದೇವರನ್ನು ತಗೊಳ್ಳಿ, ಬ್ರಹ್ಮದೇವರನ್ನು ತಗೊಳ್ಳಿ, ಎಂಥ ಮಹಾನುಭಾವರು.
ಅಹಂಕಾರ ಪಟ್ಟಿದ್ದು ಉಂಟ ಬ್ರಹ್ಮದೇವರಿಗೆ.
ಈಗ 50 ಆಗೋಗ್ಬಿಟ್ಟಿದೆ ಅವ್ರ 50 ಆದ್ರೆ ಬಹುಶಃ ಯೋಚನೆ ಮಾಡೋ ಸಾಧ್ಯ ಇಲ್ಲ. ರುದ್ರಾದಿ ದೇವತೆಗಳು ಅರ್ಥ ಮಾಡ್ಕೊಳ್ಳೋದು ಕಷ್ಟ.
ಅಂಥವ್ರು ಯೋಚನೆ ಮಾಡ್ತಾರಂತೆ, ನಂಗೆ ಅಲ್ಲಿ 50
ಆಗ್ಬಿಡ್ತಾಗಲೇ ಇನ್ನು ಎಷ್ಟೊಂದು ಸಾಧನೆ ಮಾಡ್ಬೇಕು ಅನ್ಕೋತಾರೆ.
ಆಶ್ಚರ್ಯ, ಬ್ರಹ್ಮದೇವರು ಅವರಂತ ಸಾಧನೆ ಮಾಡಿದವರೇ ಇಲ್ಲ,
ಅವರಿಗೆ ಅಹಂಕಾರದ ಹೆಸರಿಲ್ಲ. ಇನ್ನೂ ಪ್ರೀಣಯಾಮೋ ವಾಸುದೇವಂ ದೇವತಾ ಮಂಡಲ ಅಖಂಡ ಮಂಡಲ.
ಹನುಮಂತ ಅಷ್ಟೆಲ್ಲ ಮಾಡಿದ್ರು ಕೂಡ ರಾಮಾಯಣ ಕೇಳಿದವರಿಗೆಲ್ಲ ಪರಮಾಶ್ಚರ್ಯ ಹುಟ್ಟಿಸೋದು
ಸಮುದ್ರ ಹಾರಿದ್ದಲ್ಲ. ರಾಮದೇವರು ಏನು ಫಲ ಬೇಕು ಅಂತ ಕೇಳಿದರೆ ನನಗೆ ಏನು ಬೇಡ ಅಂದ್ರಲ್ಲ, ಅದಕ್ಕಿಂತ ಒಂದು ದೊಡ್ಡದು ಯಾವುದು?
ಆಸೆಯ ಸಮುದ್ರವನ್ನೇ ಗೆದ್ದಿದ್ದು ರುಜುಗಳು ಸಾಕ್ಷಾತ್ ವಾಯುದೇವರು, ಹನುಮಂತ ದೇವರು. ಜನಕರಾಜನಿಗೂ ಅವರಿಗೆ ಹೋಲಿಸಿಬಿಟ್ರೆ ಇಲ್ಲಿಯ ಜನಕರಾಜ, ಇವತ್ತು ಜನಕರಾಜನ ಗುಡಿ ಒಂದು ಕೂಡ ಇಲ್ಲ ಇಡೀ ಭಾರತಕ್ಕೆ. ಜನಕರಾಜ ಗುಡಿ ಒಂದು ಕಡೆ ಇಲ್ಲ, ಹನುಮಂತ ಗುಡಿ ಇಲ್ಲದ ಜಾಗನೇ ಇಲ್ಲ. ಯಾತಕ್ಕೆ
ಎಂದು ಅಹಂಕಾರ ಪಡದೇ ಇದ್ದಂತ ಮಹಾನುಭಾವ ಶ್ರೀರಾಮದೂತಂ ಶಿರಸಾ ನಮಾಮಿ ಜನಕರಾಜನ ಕಥೆ
ನಮಗೆ ಆಶ್ಚರ್ಯ ಹುಟ್ಟಿಸಿದ್ರೆ, ಅಂಥವರಿಗೂ ಕೂಡ ಪರಮಾಶ್ಚರ್ಯ ಹುಟ್ಟಿಸೋ ಕಥೆ ಹನುಮಂತ ದೇವರ ಕಥೆ. ಅಹಂಕಾರ ಪಟ್ಟ, ನನಗೆ ಏನೋ ನಂದೇ ಪ್ರಭಾವ ಇರಬೇಕು ಅಂತ ಒಂದು ವಿಸ್ಮರಣೆ. ಅರ್ಜುನನೇ ಅನ್ಕೊಂಡಿದ್ದಿಲ್ವಾ
ನಾನೇನು ನಾಹಂ ಯಥವೈ ದೈವ ಕೇಶವಾದಯ ನಾನು
ಕೃಷ್ಣ ನಾಹಂ ಸಂಕರ್ಷಣು ಬ್ರಹ್ಮನ್ನ ಕೃಷ್ಣ ಕಾಷ್ಟೀರೇವಚ ಅಂತ ಅಂದ್ಕೊಂಡ ಹಾಗೆ ಜನಕರಾಜ ಅಹಂಕಾರ ಪಟ್ಟನಂತೆ. ದೇವರು ನೋಡಿದನಂತೆ,
ಇವನಿಗೆ ಬುದ್ಧಿ ಕಲಿಸಬೇಕು, ತೀರ್ಮಾನ ಮಾಡಿಬಿಡ್ತಾರೆ. ಇವನಿಗೆ ಎಚ್ಚರಿಕೆ, ಅಹಂಕಾರ ಬಂದಿದೆ, ಅಹಂಕಾರ ಹೊಡಿಸಬೇಕು ಅಂಥೇಳಿ ಒಂದು ಎಚ್ಚರಿಕೆ ಕೊಡ್ಲಿಕ್ಕೋಸ್ಕರ ದುಃಖಂ ಪ್ರದರ್ಶಯಾಮಾಸ,
ದುಃಖ ತೋರಿಸೇ ಬಿಟ್ಟಂತೆ ಪರಮಾತ್ಮ. ಅವತ್ತೇ ದುಃಖ ಅವನಿಗೆ, ಅವನು ತಮ್ಮ ಸತ್ತೋಗಿ ಬಿಡ್ತಾನೆ. ಅವನು ಖುಷಿಕೇತು ತಮ್ಮ ಸತ್ತೋದ, ತಮ್ಮ ಸಾಯ್ತಿರ್ಲಿಕ್ಕೇನೆ
ಅವನ ಹೆಂಡತಿ ಏನ್ ಮಾಡಿಲ್ಲಂತೆ, ಎಲ್ಲ ಮಕ್ಕಳ ಜವಾಬ್ದಾರಿ ಇತರ ಮೇಲೆ ಹಾಕಿಬಿಟ್ಟು ತಾನು ಸಹಗಮನ ಮಾಡಿ ಅವಳು ಹೊರಟೋಗ್ಬಿಟ್ಲಂತೆ.
ಜನಕರಾಜನಿಗೆ ದುಃಖ ಬಗ್ಗೆ ಶುರುವಾಯಿತು, ಒಂದಾಗಲಿ ದುಃಖದ ಪರಂಪರೆ ದೊಳೋ ತಳತ ಕೂತ್ಬಿಟ್ಟಂತೆ. ನಮಗೆ ಸ್ವಲ್ಪ ಯೋಚನೆ ಮಾಡಬೇಕು.
ನಾವು ದಿವಸ ಅಹಂಕಾರ ಪಟ್ಟರು ಕೂಡ ದೇವರು ನಮಗೆ ಎಚ್ಚರಿಕೆ ಕೊಡೋದಿಲ್ಲ. ಆತ ಒಂದು ದಿವಸ ಅಹಂಕಾರ ಪಟ್ಟ ತಕ್ಷಣ ಎಚ್ಚರಿಕೆ ಕೊಟ್ಬಿಟ್ನಂತೆ.
ನಮ್ಮ ಪ್ರಶ್ನೆಗೆ ಉತ್ತರ ಬೇಕೀಗ,
ನಮಗ್ಯಾಕೆ ಎಚ್ಚರಿಕೆ ಕೊಡೋದಿಲ್ಲ ಪರಮಾತ್ಮ? ಆತನಿ ಒಂದು ದಿವಸ ಅಹಂಕಾರಕ್ಕೆ ಎಚ್ಚರಿಕೆ ಕೊಟ್ಟ, ನಮಗ್ಯಾಕೆ ಕೊಡೋದಿಲ್ಲ ಅಂತ ಕೇಳಿದ್ರೆ ಉತ್ತರ ಅಲ್ಲೇ ಇದೆ. ದಿನ ಸಾಯಿರ ಒಳಗಾರ ಅಂತಾರಲ್ಲ,
ದಿವಸ
ಅಹಂಕಾರ ಪಟ್ಟು ಯಾರು ಉತ್ತರ ಕೊಡ್ತಾರೆ? ದಿವಸ ಲೇಟ್ ಆಗಿ ಬಂದ್ರೆ ಯಾಕೆ ಲೇಟ್ ಅಂತ ಕೇಳೋದೇ ಇಲ್ಲ, ಮೊದಲು ಬಂದ ಕೇಳ್ತಾರೆ ಯಾಕೆ ಮೊದಲು ಬಂದಿ ಅಂತಾರೆ ಅಷ್ಟೇ. ಅದು ಒಂದೇ ಲೇಟ್ ಆಗಿ ಬಂದ್ರೆ ಯಾಕೆ ಅಂತ ಕೇಳಿದ್ರು ತಕ್ಷಣ. ಅದಕ್ಕೆ ಜ್ಞಾನಿಗಳಿಗೆ, ಯೋಗ್ಯರಿಗೆ ಪರಮಾತ್ಮ ಎಚ್ಚರಿಕೆ ಕೊಡೋ ಹಾಗೆ ಸಾಮಾನ್ಯರಿಗೆ ಎಚ್ಚರಿಕೆ ಕೊಡೋದಿಲ್ಲ. ಎಚ್ಚರಿಕೆ ತಗೊಳ್ಳೋಕೆ ಅರ್ಹತೆ ಬೇಕು ಅಂತ ಅರ್ಥ.
ಎಚ್ಚರಿಕೆ ತಗೊಳ್ಬೇಕಾದ್ರೂ ಕೂಡ ಒಂದು ಓ ಗಮನಿಸಿದ್ದಾರೆ ಅಂತ ಆಯ್ತಲ್ಲ, ಗಮನಕ್ಕೆ ಬಂದಿದೆ ಅಂತ ಅರ್ಥ. ಜನಕರಾಜನ ಕಥೆ ಕೇಳಿದಾಗ ದೇವರು
ಎಷ್ಟು ಅನುಗ್ರಹ ಮಾಡಿದ್ದ, ಅವತ್ತೇ ಆತನ ಒಳ್ಳೆ ಪೆಟ್ಟು ಹಾಕ್ಬೇಕು. ಮತ್ತೆ ಒಂದು ದುಃಖ ಕೊಡಬಾರದೆ,
ತಮ್ಮ ಸಾಯ್ಬೇಕಾ, ಅವನ ಹೆಂಡತಿ ಸಾಗರ ಮಾಡಿಬಿಡಬೇಕಾ, ಜವಾಬ್ದಾರಿ ಇದ್ಮೇಲೆ ಬರಬೇಕಾ? ಜನಕರಾಜ ದುಃಖ ತಪ್ತರ ಆಗಿಬಿಟ್ನಂತೆ. ದುಃಖದ ಹೆಸರೇ ಗೊತ್ತಿಲ್ಲದ ಪುಣ್ಯಾತ್ಮನಿಗೆ ಸುಖ ಅಂದ್ರೆ ಏನೋ ಅಷ್ಟು ಮಟ್ಟಿಗೆ ಗಾಬರಿ ಆಗೋಯ್ತು.
ಇದು ಒಂದು ಮುಖ ಆಯ್ತು. ದೇವರು ಯಾವಾಗಲೂ ಭಕ್ತರನ್ನ ಕೈಬಿಡೋದಿಲ್ಲ, ದುಃಖ ಕೊಟ್ಟುಬಿಟ್ಟ, ದುಃಖ ಪರಿಹಾರದ ದಾರಿನೂ ತೋರಿಸಿಬಿಟ್ಟ. ಇದೇ ವಿಶೇಷ. ಮೇಸ್ಟ್ರ ಏನ್ ಮಾಡ್ತಾನೆ, ಡಿಫಿಕಲ್ಟ್ ಪ್ರಾಬ್ಲಮ್ ಕೊಡ್ತಾನೆ, ಗೈಡ್ ಮಾಡಲು ಪಕ್ಕದಲ್ಲೇ ಕೂತಿರ್ತಾರೆ.
ತನ್ನ ಬುದ್ಧಿವಂತ ವಿದ್ಯಾರ್ಥಿಗೆ ಸಮಸ್ಯೆ ಕೊಟ್ಟ ಪರಮಾತ್ಮ
ಪ್ರೊಫೆಸರ್ ಪಕ್ಕದಲ್ಲೇ ಕೂತಿರ್ತಾನೆ ಅವನಿಗೆ ಗೈಡ್ ಮಾಡಲಿಕ್ಕೆ. ದೇವರು ಹಾಗೇನೆ,
ಜ್ಞಾನಿಗಳಿಗೂ ದುಃಖ ಕೊಡ್ತಾನೆ, ಅಜ್ಞಾನಿಗಳಿಗೂ ದುಃಖ ಕೊಡ್ತಾನೆ. ಅಜ್ಞಾನಿಗಳಿಗೆ ಮೂರ್ಖರಿಗಾಗಿ ದುಃಖ ಕೊಡ್ತಾನೆ, ಪರಿಹಾರದ ದಾರಿ ತೋರಿಸೋದಿಲ್ಲ.
ಯೋಗ್ಯರಿಗೆ ದುಃಖ ಕೊಡ್ತಾನೆ, ಪರಿಹಾರದ ದಾರಿನೂ ತೋರಿಸಿಬಿಡ್ತಾನೆ. ಅರ್ಜುನಿಗೆ ದುಃಖ ಕೊಟ್ಟ, ಮುಂತಾನೆ ಕೂತಿದ್ದಾರೆ ಪರಿಹಾರ ಮಾಡಲಿಕ್ಕೆ.
ವಾ ಅರ್ಜುನ ಏನ್ ಕೆಲಸ ಮಾಡ್ತೀಯಲ್ಲ, ನಾನು ಶೋಚಂತಿ ಪಂಡಿತಾಹ ಅಂತ ಹೇಳಿಬಿಟ್ಟು
ಮಯ್ಯೇವ ಮನ ಅಥತ್ಸ್ವ
ಮಯಿ ಬುದ್ಧಿ ನಿವೇಶಯ, ದಾರಿ ತೋರಿಸೇ ಬಿಡ್ತಾನೆ. ಜನಕರಾಜನಿಗೆ ಹಾಗೆ ಮಾಡಿದ. ಏನ್ ಮಾಡಿದನಂತೆ,
ಶತಾನಂದ ಮುನಿಗಳು ಬರ್ತಾರೆ, ಇನ್ನೇನು ಬೇಕು ಅದಕ್ಕಿಂತ ಭಾಗ್ಯ. ರೋಗ ಮನೆಯಲ್ಲಿ ಯಾರಿಗೂ ಆರೋಗ್ಯ ಕೆಟ್ಟೋಯ್ತು, ಡಾಕ್ಟರ್ ಮನೆ ಬಂದ್ರೆ
ಖುಷಿ ಆಗುತ್ತಾಗ? ಯಾರೋ ಸಾಲಗಾರ ಬಂದ್ರೆ ಪ್ರೀತಿ ಆಗ್ತದೆ, ಸಾಲಗಾರರಲ್ಲ. ಡಾಕ್ಟರ್ ಮನೆ ಬಂದ್ರೆ ಅಬ್ಬ
ನಿಮ್ಮ ಹತ್ರ ಹೊಟ್ಟಿದ್ದು ನೀವೇ ಬಂದ್ಬಿಟ್ರಿ, ಇದು ವಿಶೇಷ. ಅದು ಯಾರನ್ನ ಕಳಿಸ್ತಿಲ್ಲ, ಶತಾನಂದ ಮನೆಗಳನ್ನ ಕಳಿಸ್ಕೊಟ್ರೆ ಇವನು ದುಃಖ ಪಡ್ತಾನೆ. ಯಾರನ್ನ ಕಳಿಸ್ತಾನೆ, ಆನಂದ ಇರೋ ಮನೆಯನ್ನು ಕಳಿಸ್ತಾನೆ. ಇದು ವಿಶೇಷ. ಪರಮಾತ್ಮ ಯೋಗ ಮಾಡ್ತಾನೆ ನೋಡ್ಬೇಕು.
ದುಃಖ ಇರುವವನಿಗೆ ದುಃಖ ಇಲ್ಲ ಇರತಕ್ಕಂತ ಮುನಿಯನ್ನು
ಕಳಿಸಿಕೊಟ್ಟ. ಒಳ್ಳೆ ಅಧ್ಯಾತ್ಮಮಯ ಆದವನು. ಯೋಗ್ಯ ಜೀವರಿಗೆ ಪರಮಾತ್ಮ ಅಲ್ಲಿ ಶತಾನಂದನ ಕಳಿಸಿದ ಹಾಗೆ ನಮಗೆಲ್ಲ ಶತಾನಂದನನ್ನೇ ಕಳಿಸಿಕೊಡ್ತಾನೆ ಅಂತ.
ಆ ಶತಾರ ಅಂದ್ರೆ ಗೌತಮನಿಯ ಮಕ್ಕಳು, ಅವರು ಗೌತಮಿಹಿ ಅಂತ ಕರೆದಿದ್ದಾರೆ,
ಅವರನ್ನು ಕಳಿಸೋದಿಲ್ಲ. ನಿಜವಾದ ಶತಾನಂದರು ಯಾರು? ಸಾಕ್ಷಾತ್ ಬ್ರಹ್ಮದೇವರಿಗೆ ಶತಾನಂದರು ಅಂತ ಕರೀತಾರೆ, ವಾಯುದೇವರಿಗೆ ಶತಾನಂದರು ಅಂತ ಕರೀತಾರೆ.
ಆನಂದ ತೀರ್ಥ ಪರಾನಂದ ವರದ
ರುಜುಗಳಿಗೆ ಶತಾನಂದರು ಅಂತ ಹೆಸರು. ಒಬ್ಬ ಜನಕರಾಜ ದುಃಖ ಪಟ್ಟಿದ್ದಕ್ಕೆ ಪರಮಾತ್ಮ ಶತಾನಂದ ಮುನಿಗಳನ್ನು ಕಳಿಸಿಕೊಟ್ಟ. ಇಡೀ ಜೀವ ಸಮುದಾಯ ದುಃಖ ಪಡ್ತಾ ಇದ್ದಾಗ ಸಾಕ್ಷಾತ್ ಭಾವಿ ಶತಾನಂದರು ಶ್ರೀಮದ್ ಆಚಾರ್ಯರನ್ನ ಆನಂದಯ ಸುಮುಖ ಭೂಷಿತ ಭೂಮಿ ಭಾಗ
ರೂಪಾಂತರೇಣ ಮಮ ಸದ್ಗುಣ ನಿರ್ಣಯೇನ ಅಂತ ಹೇಳಿ
ಆನಂದ ತೀರ್ಥರನ್ನಾಗಿ ಪರಮಾತ್ಮ ಕಳಿಸಿಕೊಟ್ಟಿದ್ದ. ಅಲ್ಲಿ ಶತಾನಂದ ಮುನಿ
ಆನಂದ ತೀರ್ಥರು ಆಗ ನಮಗೆ ದೇವರ ಕರುಣೆ ಅಂತದ್ದು ಅಂತ ಗೊತ್ತಾಗ್ತದೆ. ಆತ ದುಃಖ ಪಡ್ತಿದ್ದ ಪಾಪ, ಅಯ್ಯೋ ನನ್ನ ಗತಿ ಏನು ಅಂತೇಳಿ.
ಇಲ್ಲಿ ವೇದಾಂತ ಸಂತತ ಕೃತಾಂತ ರಸಮ್ನ ವಿದ್ಮಃ
ಶ್ರೇಯೋ ಲಭೇಮಹಿ ಕಥನ್ನು ವಯಂ ಪತೇತಿ. ಆಚಾರ್ಯರ ವಿಜಯ ಓದ್ದವರಿಗೆ
ಗೊತ್ತಿರ್ತದದು. ನಮಗೆ ವೇದಾಂತದ ರಸ ಗೊತ್ತಿಲ್ಲ, ವೇದಾಂತದ ಸಾರ ಗೊತ್ತಿಲ್ಲ,
ನಮಗೆ ಸುಖ ಸಿಗೋದು ಹೇಗೆ ಅಂತ ಕಥಾರ್ಥನಾದವನ್ನ
ಸಜ್ಜನ ಸಮುದಾಯ
ಭೂಲೋಕದಲ್ಲಿ ಮಾಡ್ತಾ ಇದ್ದಾಗ ಸ್ವತಃ ಭಗವಂತ
ಆನಂದ ತೀರ್ಥರನ್ನು ಕಳಿಸಿಕೊಡ್ತಾನೆ ಅಂತ ಗೊತ್ತಾದರೆ ದೇವರು ಎಂದೂ ತನ್ನ ಭಕ್ತರನ್ನು
ಕೈ ಬಿಡೋದಿಲ್ಲ, ಭಕ್ತವತ್ಸಲ ಅಂತ ಕರೀತಾರೆ.
ಇಲ್ಲ ತಾರತಮ್ಯ ನೋಡಬೇಕು. ಅರ್ಜುನ ದುಃಖಪಟ್ಟಾಗ ತಾನೇ ಹೇಳ್ತಾನೆ ಕೃಷ್ಣ, ಜನಕರಾಜ ದುಃಖಪಟ್ಟಾಗ ತಾನು ಹೇಳೋದಿಲ್ಲ, ಶತಾನಂದ ಮುನಿಗಳನ್ನು ಕಳಿಸಿಕೊಡ್ತಾನೆ. ಇದು ವಿಶೇಷ ಮತ್ತೊಂದು. ಯಾತಕ್ಕೆ ಅಂದರೆ ಅರ್ಜುನ ಉತ್ತಮಾಧಿಕಾರಿ, ಸಾಕ್ಷ ಜ್ಞಾನಿ
ಇಂದ್ರ ನರಾಂಶಶ್ಚ ಆಚಾರ್ಯರ ಭಾಷ್ಯ. ಆತ ಇಂದ್ರದೇವರ ಅವತಾರ,
ನರಾಂಶ ಬೇರೆ ಆತರಲ್ಲಿದೆ, ಉತ್ತಮ ಅಧಿಕಾರಿ. ಕೃಷ್ಣ ತಾನೇ ಮಾತಾಡ್ತಾನೆ, ಜನಕರಾಜ ಅಷ್ಟು ಉತ್ತಮನಲ್ಲ, ಅದು ಶತಾನಂದ ಕೇಳಿ ಹೇಳಿಸ್ತಾನೆ. ಇದು ವಿಶೇಷ.
ವಕ್ತೃ ಶ್ರೋತೃ ಪ್ರಸಕ್ತಿನಾಂ ಯಥಾಪ್ತಿರ ಅನುಕೂಲತಾ, ವಕ್ತಾನುಕೂಲ್ಯ. ಇವತ್ತು ಪ್ರೈಮರಿ ಸ್ಕೂಲ್ ಮೇಸ್ಟ್ರಿಗೆ ಪಿ ಎಚ್ ಡಿ ಮಾಡಿ ಡಾಕ್ಟರ್ ಹಿಡ್ಕೊಂಡು ಹತ್ತು ಜನ ಕಳಿಸ್ಕೊಡ್ತಾರೆ, ಕಳಿಸ್ಕೊಡೋದಿಲ್ಲ.
ಪ್ರೈಮರಿ ಸ್ಕೂಲ್ ವಿದ್ಯಾರ್ಥಿಗಳಿಗೆ ಈ ಟಿ ಸಿ ಎಚ್ ಆದ್ರೂ ಕಳಿಸ್ಕೊಡ್ತಾರೆ ಹೊರತು
ಅವನೆಲ್ಲ ಕಳಿಸ್ಕೊಡೋದಿಲ್ಲ. ಅದೇ ರೀತಿ ಗ್ರಾಜುಯೇಟ್ ಪಾಠ ಮಾಡ್ಬೇಕಾರೆ ಎಂ ಎ ಆದವನು ಕಳಿಸ್ಕೊಡ್ತಾರೆ.
ಇಲ್ಲಿ ಹನುಮಾನ್ ಅರ್ಜುನನಿಗೆ ತಾನೇ ಹೇಳಿಕೊಟ್ಟ ಪರಮಾತ್ಮ ಜನಕರಾದ್ರೆ ಶತಾನಂದ ಮನೆ ಕಳಿಸ್ಕೊಡ್ತಾರೆ. ಇದೆಲ್ಲ ತಾರತಮ್ಯ. ನಾವು ವೆಂಕಟೇಶ್ ಕಲ್ಯಾಣ ಹೇಳೋದು ಅಂತ ಕೇಳಿದ್ರೆ ಕತೆ ಹೇಳೋದಲ್ಲ,
ವೇದವ್ಯಾಸರ ಕತೆ ಹೇಳೋದಕ್ಕೆ ಅವತಾರ ಮಾಡಿಲ್ಲ ಅವರು, ಸಾಕ್ಷಾತ್ ನಾರಾಯಣ ಅವರು ಕೊಟ್ಟಿದ್ದೇನದು. ಪಿಬತ ಭಾಗವತಂ ರಸವಾಲಯ,
ಭಾಗವತಕ್ಕೂ ಭಾಗವತ ಅಂತ ಹೆಸರು. ಭಗವಂತನ ಹೇಳಿ ಎಲ್ಲಾ ಗ್ರಂಥಕ್ಕೂ ಭಾಗವತ ಅಂತ ಹೆಸರು. ಅದೆಲ್ಲ ಬರೆದವರು ಯಾರು?
ವ್ಯಾಸೇನ ಗಲಿತಂ ನಿಗಮ ಕಲ್ಪತರೋರ್ ಗಲಿತಂ. ವೇದಾಂತ ಶಾಸ್ತ್ರವನ್ನ ಕಥೆಯ ರೂಪದಲ್ಲಿ ಹೇಳಿದ್ದೆ ಹೊರತು
ಅದು ಕಥೆಗಳಲ್ಲ, ಅವೆಲ್ಲ ಕೂಡ ಯಾರ್ಯಾರು ಯಾರ್ಯಾರ ಕೈಯಲ್ಲಿ ಹೇಳಿಸ್ತಾನೆ ಅದೇ ಒಂದು ಸಿದ್ಧಾಂತ.
ಯೋಗ್ಯತೆಯನ್ನು ಅನುಸರಿಸಿ ಭಗವಂತ ಹೇಳುತ್ತಾನೆ. ಈ ಮಾತು ಅರ್ಥ ಮಾಡ್ಕೊಂಡು ಬಿಟ್ರೆ ನಾವು ಗುರುಗಳನ್ನು ಎಲ್ಲೆಲ್ಲಿ
ಕಾಣಬೇಕು ಅಂತ ಗೊತ್ತಾಗ್ತದೆ. ನಮ್ಮ ದೇವರೇ ಹೇಳಿ ಅಂತ ಕನಸು ಕಂಡ್ರೆ ಎಂದೂ ಸಾಧ್ಯ ಇಲ್ಲ ಅಂತ ಅಧಿಕಾರ ನಮಗೆಲ್ಲಿದೆ ಈ ಮಧ್ಯೆ.
ಆದ್ರಿಂದ ನಮಗೆ ನಮ್ಮ ಯೋಗ್ಯತೆಗೆ ತಕ್ಕಂತ ಗುರುಗಳನ್ನು ಪರಮಾತ್ಮ ಕೊಡ್ತಾನೆ, ಅದು ಯೋಗ್ಯರನ್ನು ಕೊಡ್ತಾನೆ. ಆ ಬಗ್ಗೆ ಸಂಶಯ ಬೇಡ, ಆ ಬಗ್ಗೆ ಸಂಶಯ ಇಲ್ಲ. ಆದರೆ ನಮ್ಮ ಅಧಿಕಾರ ಜಾಸ್ತಿ ಆಗ್ತಾ ಹೋದಂತೆ ಅತ್ಯುತ್ತಮರನ್ನು ಕಳಿಸಿಕೊಡ್ತಾನೆ. ಅಲ್ಲಿ ಬಂದು ಜಾತಕ ಪರಮಾತ್ಮ ಆಚಾರ್ಯನ
ಕಳಿಸಿಕೊಟ್ಟ ಗೊತ್ತೇನು? ಶೋಭನ ಭಟ್ಟರು ಪದ್ಮನಾಭ ತೀರ್ಥರಾಗವರು ಕಾಯ್ತಿದ್ದಾರೆ, ತಿರುಕುಲ ಪಂಡಿತಾಚಾರ್ಯ ಅಂತವ್ರು ಕಾಯ್ತಿದ್ದಾರೆ,
ನರಹರ ತೀರ್ಥರ ಅಂತವ್ರು ಕಾಯ್ತಿದ್ದಾರೆ. ಅವರಿಗೆಲ್ಲ ಹೇಳ್ಕೊಡ್ಬೇಕಾದ್ರೆ
ಆಚಾರ್ಯರೇ ಬರಬೇಕಾಗಿ.
ಇದೆಲ್ಲ ಯೋಚನೆ ಮಾಡಿದರೆ ಈ ತಾರತಮ್ಯ ಅನ್ನೋದು ಎಲ್ಲ ಕಡೆ ಇರತಕ್ಕಂಥದ್ದೇ. ಆ ತಾರತಮ್ಯ ಅರ್ಥ ಮಾಡಿಕೊಂಡ್ರೆ ಸಿದ್ಧಾಂತ ಅರ್ಥ ಮಾಡ್ಕೊಂಡಾಗಲೇ. ಆಚಾರ್ಯ ಹೇಳ್ತಾರೆ ತಾರತಮ್ಯ ತಿಳಿಸ್ಲಿಕ್ಕೆ ಕಥೆಗಳನ್ನೆಲ್ಲ
ಎಷ್ಟೋ ಸರ್ತಿ ಹೇಳೋದು ಅಂತ ಹೇಳ್ತಾರೆ.
ತಾರತಮ್ಯದ ಪರಿಜ್ಞಾನಕ್ಕೋಸ್ಕರವಾಗಿ ಹೇಳ್ತಾ ಇರೋದು. ದೇವ ದೈತ್ಯರ ತಾರತಮ್ಯವು ಪಾವಮಾನಿ ಮತಾನುಗರಿಗೆ ಕೇವಲ ಅವಶ್ಯಕವು ತಿಳಿಯುವುದು ಸರ್ವಕಾಲದಲ್ಲಿ ಅಂತೂ ಶತಾನಂದ ಮುನಿಗಳು ಬಂದರು. ಜನಕರಾಜ ಅವರನ್ನ ಪ್ರಾರ್ಥನೆ ಮಾಡ್ತಾನೆ, ತನ್ನ ದುಃಖ ಹೇಳ್ಕೊತಾನೆ. ಇದೊಂದು ವಿಶೇಷ. ಜ್ಞಾನಿಗಳು ಬರ್ತಾರೆ, ಉಪಯೋಗ ಮಾಡ್ಕೋಬೇಕಲ್ಲ. ಧ್ವಜ ಹರಿತಾ ಇದೆ, ಗಂಗಾ ನದಿ ಹರಿತಾ ಇದೆ, ಒಳ್ಳೆ ಒಳ್ಳೆ ಕಾರ್ತಿಕ ಮಾಸ, ನಿದ್ದು ಮಲಿಕೊಂಡು ನಿದ್ದೆ ಹೊಡಿದರೆ ಏನ್ ಮಾಡ್ಬೇಕು ಅವನನ್ನ? ಮತ್ತೆ ಜ್ಞಾನಿಗಳು ಬಂದಿದ್ದಾರೆ, ಉಪಯೋಗ ಮಾಡಿ ವಿಸ್ತರಣೆ ಮಾಡ್ಕೋತಾರೆ. ಎಂಥ ಜ್ಞಾನಿಗಳು ಬಂದರು? ವ್ಯಾಸಕೂಟದಲ್ಲಿ ಅಂತ ಜ್ಞಾನಿಗಳು, ದಾಸಕೂಟದಲ್ಲಿ ಎಂಥವ್ರು ಬಂದರು? ಅದು ಯಾರೇ ಬಂದರು ನಮ್ಮ ಪಾಟಿ ನಾವು ಸಿನಿಮಾ ನೋಡ್ಕೊಂಡಿರ್ತೇವೆ ಅಂತ ಹೇಳಿದರೆ ಏನು ಪ್ರಯೋಜನ ಇಲ್ಲ. ಜನಕರಾಜನ ಒಂದು ವೈಶಿಷ್ಟ್ಯ ಅಂದರೆ ಗಾಳಿ ಬಂದ ಕೈಯಲ್ಲಿ ತೂರಿಕೊಳ್ಳಿರು, ಅವಕಾಶ ಸಿಕ್ಕ ಕಳ್ಕೊಳ್ಬಾರ್ದು. ಶತಾನಂದ ಮುನಿಗಳು ಬಂದಾಗ ಉಪಯೋಗ ಮಾಡಿಕೊಡುತ್ತಾನೆ. ಅವರನ್ನು ಪುರೋಹಿತ ಅಂತ ಕರೆದಿದ್ದಾರೆ. ಪುರೋಹಿತ ಪುರೋಹಿತರು ಅಂದರೆ ಯಜಮಾನ, ಯಜ್ಞ ಮಾಡೋ ಶಿಷ್ಯ ಇರ್ತಾನಲ್ಲ, ಆತನ ಹಿತನೇ ಅವರಿಗೆ ಭಾರಿ ಪ್ರಧಾನ ಅಂತ ಅವನು ಪುರೋಹಿತರು ಅಂತ ಕರೆ. ಸ್ವಹಿತ ಮಾಡಿಕೊಟ್ರೆ ಪುರೋಹಿತರಲ್ಲ, ಪುರೋಹಿತ ಶಬ್ದನೇ ಕೆಟ್ಟವದಾಗ ಲೆಕ್ಕ. ನಿಜವಾಗಲೂ ಕೂಡ ಇರಪ್ಪ ಅಂತ ಬಂದಿದ್ದಾರೆ. ದುಃಖ ಬಂದಾಗ ಬರತಕ್ಕಂಥವರು ಆತ್ಮೀಯರು, ಸುಖ ಬಂದಾಗ ಬಂದರೆ ಅವರು ಸ್ವಾರ್ಥಿಗಳು. ದುಃಖ ಬಂದಾಗ ಮಾತಾಡಿಸ್ತಾರಲ್ಲ ಅವರನ್ನ ಆಪ್ತರು ಅಂತ ಕರೀತಾರೆ. ಏನಾಗಿದೆ ನಿನಗೆ, ಏನು ಬೇಕು ಅಂತ ಕೇಳಿದರಂತೆ. ಈತವರು ನಮಸ್ಕಾರವನ್ನು ಮಾಡ್ತಾನೆ, ದುಃಖ ಹೇಳ್ತಾನೆ, ನನ್ನ ಪರಿಸ್ಥಿತಿ ಹೀಗಿದೆ, ನನಗೆ ಉದ್ಧಾರದ ಹಾದಿಯನ್ನು ತೋರಿಸಿ. ವಿಜ್ಞಾನಾರ್ಥಂ ಗುರುಮೇ ವಾಭಿಗಚ್ಚೆ. ಗುರುಗಳು ದೇವರು ವೈಶಿಷ್ಟ್ಯ ನೋಡಿದ್ರ, ಶತಾನಂದರ ಹತ್ರ ಹೋಗಲಿ ಅಂತ ಹೇಳಲಿಲ್ಲ, ಇದ್ದಲ್ಲೇ ಶತಾನಂದರ ಕಳಿಸ್ಕೊಡ್ತಾನೆ. ನಮ್ಮನ್ನು ಸತ್ಯಲೋಕಕ್ಕೆ ಅಂದ್ರೆ ಗತಿ ಏನಾಗ್ತಿತ್ತು? ಆಚಾರ್ಯ ಇಲ್ಲಿ ಕಳಿಸ್ಕೊಡ್ತಾನೆ ಪರಮಾತ್ಮ. ಸತ್ಯಲೋಕೇಶ್ವರ ಪ್ರಾಣ ಯತ್ರಾವಾತರ ಉತ್ಸುಕ. ಆಚಾರ್ಯರನ್ನ ಭೂಲೋಕ ಭೂಲೋಕ ಅಂದರೆ
ಬ್ರಹ್ಮವಾಯುಗಳಿಗೆ ಈ ಸ್ಲಂ ಇದ್ದಾಗ ಲೆಕ್ಕ, ಇಲ್ಲಿ ಏನು ಸುಖ ಐತೆ ಅಂತಿರಬೇಕು ಅವರಿಗೆ ಮತ್ತೆ.
ಆದರೆ ಅವರು ಭಗವಂತನ ಒಂದು ವಿಶೇಷವಾದ ಪ್ರೀತಿಗೋಸ್ಕರವಾಗಿ ಬಂದರೆ ಹೊರತು ಮತ್ತೊಂದು ಕಾರಣ ಇಲ್ಲ. ಜನಕರಾಜನ ಬಳಿಗೆ ಶತಾನಂದ ಮುನಿಗಳು ಬಂದಿದ್ದು ಅರ್ಥ ಮಾಡಿಕೊಂಡ್ರೆ, ಇವತ್ತು ನಮ್ಮಲ್ಲೇ ತಗೊಳ್ಳಿ, ರಾಘವೇಂದ್ರ ಸ್ವಾಮಿಗಳಂಥವರು, ವ್ಯಾಸರಾಜರು, ವಾದರಾಜರಂಥವರು ಇಲ್ಲಿ ಬರೋ ಕಾರಣ ಏನಿತ್ತು? ಅವರು ಸಾಧನೆ ಮಾಡಲು ದೊಡ್ಡ ದೊಡ್ಡ ಜಾಗಗಳು ಇಲ್ಲಿ ಕಳಿಸಿದ್ದಾದಕ್ಕೋಸ್ಕರ. ನಾವೇ ನಮ್ಮನ್ನು ಉದ್ಧಾರ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಮಾತ್ರ ಕಳಿಸಿಕೊಟ್ಟಿದ್ದಾನೆ ಅಂತ ಅರ್ಥ ಮಾಡಿಕೊಂಡ್ರೆ, ಜನಕರಾಜನ ಬಳಿಗೆ ಶತಾನಂದರ ಆಗಮನ ಅದೊಂದೇ ದೊಡ್ಡ ವಿಶೇಷವಾದಂಥ ತಾತ್ವಿಕವಾದ ಮಾತದು. ದುಃಖ ಎಲ್ಲ ಹೇಳ್ಕೊಂಡಂತೆ ಅರ್ಜುನ ಹೇಗೆ ತನ್ನ ವಿಷಾದ ಯೋಗ ಅಂತ ಮೊದಲೇ ಅಧ್ಯಾಯದ ತನ್ನ ಏನಾಗುತ್ತೆ ಅಂತ ಹೇಳ್ಕೊಂಡಲ್ಲ, ಜನಕರಾಜ ಹೇಳ್ಕೊತಾನೆ. ಹೀಗಾಯ್ತು ಗುರುಗಳೇ, ನನ್ನ ತಮ್ಮ ಸತ್ತೋದ, ತಮ್ಮನ ಹೆಂಡತಿ ಹೊರಟೋಗಿಬಿಟ್ಲು, ಈಗಾಗ ರಾವಣಾದಿಗಳೆಲ್ಲ ಯುದ್ಧಕ್ಕೆ ಬರ್ತಾರೆ, ನನ್ನ ಹೆಣ್ಮಕ್ಳು ಬೇರೆ ಇದ್ದಾರೆ, ಹೆಣ್ಮಕ್ಕಳಿದ್ದಲ್ಲಿ ಆಕ್ರಮಣ ಜಾಸ್ತಿ, ಅದೊಂದು ಒಳ್ಳೆ ಸೂಚನೆ ಕೊಡ್ತ. ಹೆಣ್ಮಕ್ಕಳಿದ್ದಾರೆ, ಅವಿವಾಹಿತ ಕನ್ಯೆಯರಿದ್ದಾರೆ ಅಂತ ಹೇಳಿದರೆ ದುಷ್ಟರು ಬರ್ತಾರೆ. ದುಷ್ಟರು ಸಾಮಾನ್ಯರು ಯಾರೋ ಇಲ್ಲ, ರಾವಣಾದಿಗಳಿದ್ದಾರೆ. ನಿರ್ಣಯದಲ್ಲೂ ಬರುತ್ತಾ ವಿಚಾರ, ಹೆಸ್ತನೇ ಏವ ಪಾರ್ಥಿವಾಹ. ರಾವಣರು ಬದುಕಿದ್ದ ಮುಂಚಿತವಾಗಿ ರಾವಣಾದಿಗಳ ಗುಂಪು ಬಂದು 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 ಹೋಗಿತ್ತು. ಆ ಶಿವಧನಸ್ಸನ್ನ ಎತ್ತಲಕ್ಕೂ ಆಗದೇನೆ ಹತಾಶರಾಗಿ ವಾಪಸ್ ಹೋಗಿದ್ರು. ಈಗ ಯೋಚನೆ ಮಾಡ್ತಾರೆ, ಇವರೆಲ್ಲ ಬರ್ತಿದ್ದಾರೆ, ನನ್ನ ಗತಿ ಏನೀಗ? ಒಂದು ಕಡೆಗೆ ಅವರ ವಿರಹದ ದುಃಖ, ಇನ್ನೊಂದು ಕಡೆಗೆ ಇದ್ದ ರಾವಣಾದಿಗಳು ಆಕ್ರಮಣ ಮಾಡಿ ಬರತಕ್ಕಂಥ ದುಃಖ. ಅವರೆಲ್ಲ ಬ್ರಹ್ಮವರ ಇರೋ ಜನಗಳು, ನನ್ನ ಕೈಲಿ ಏನಾಗುತ್ತೆ ಅವ್ರಿಗೆ ಗೆಲ್ಲಲಿಕ್ಕೆ? ಇದೊಂದು ಭಯ. ಅದು ಸಾಲದು ಅನ್ನಾಗೆ ಮಕ್ಕಳ ಜವಾಬ್ದಾರಿ, ನನ್ನ ಮಕ್ಕಳ ಮದುವೆ ಆಗಬೇಕು, ನನ್ನ ಮಗಳ ಮದುವೆ ಆಗಬೇಕು, ತಮ್ಮನ ಗಂಡ್ಮಕ್ಳ ಮದುವೆ ಆಗಬೇಕು, ಹೆಣ್ಮಕ್ಳ ಮದುವೆ ಆಗಬೇಕು, ನಾನು ಸುಖವಾಗಿ ರಾಜ್ಯ ಆಡಬೇಕು. ಒಂದು ಸಮಸ್ಯೆನಾ ಅಂತ ಅನ್ಕೊಂಡಿದ್ದೇನೋ, ಏನು ಸಮಸ್ಯೆ ಇಲ್ಲ ಅಂಥೇಳಿ. ಇವತ್ತು ಸಮಸ್ಯೆ ಎಷ್ಟಿದೆ? ಬರೀ ಸಮಸ್ಯೆಗಳೇ. ಗುರುಗಳೇ, ನನಗೆ ಉದ್ಧಾರದ ಹಾದಿ ತೋರಿಸಿ, ನಾನು ಉದ್ಧಾರ ಮಾಡಿ ಅಂತ ಕೇಳ್ಕೊಂಡಂತೆ. ಇದು ಉಳಿದವರಾಗಿದ್ದರೆ ಏನೇನು ಸಮಸ್ಯೆ ಕೇಳ್ತೀಯಲ್ಲ, ಒಂದೊಂದಕ್ಕೊಂದು ಔಷಧಿ ಕೊಡ್ತೀರಿ ಮುಂದೆ ಹೋಗ್ತಿದ್ದ.
ಇಲ್ಲ ಆಶ್ಚರ್ಯ ಗೊತ್ತೇನು, ನನಗೆ ಎಂಥ ಅಳಿಯಂದ್ರೆ ಸಿಗಬೇಕು ಗೊತ್ತೇನು, ಒಂದೇ ರಾಜನ ಮಕ್ಕಳಾಗಬೇಕು ಅಂತ ಕೇಳ್ತಾನೆ.
ಎಷ್ಟು ಬೈಕ್ ಇದೆ ಆತನಿಗೆ, ಮುಂದೆ ದೇವರು ನಡೆಸಿಬಿಡ್ತಾನೆ. ಹಾಗೆ ಒಬ್ಬೇ ರಾಜನ ಮಕ್ಕಳಾಗಬೇಕು, ಎಲ್ಲ ಒಂದೇ ಮನೆ ಸೇರಬೇಕು ಅಂತ
ನೋಡೋದಕ್ಕೆ ಆಶ್ಚರ್ಯ ಅನಿಸ್ತದೆ. ಎಲ್ಲರೂ ಹೀಗೆ ಸಂಕಲ್ಪ ಮಾಡಬೇಕಂತ, ಎಲ್ಲರೂ ಒಂದೇ ಮನೆ ಸೇರಬೇಕು. ಇದೇನು ಗ್ರಹಚಾರ, ಒಂದೇ ಮನೆ ಯಾಕೆ ಸೇರ್ಲಿಕ್ಕೆ ಆಗ್ತದೆ ಅಂತ ಕೇಳಿದ್ರೆ ಹೇಳ್ತಾರೆ, ಒಂದೇ ಮನೆ ಅಂದ್ರೆ ಹಾಗಲ್ಲ, ಏಕಃ ನೈಕಃ ಸವಃ ಕಿಂ. ಏಕ ಅಂದ್ರೆ ನಾರಾಯಣ, ಎಲ್ಲ ವೈಷ್ಣವರ ಮನೆಗೆ ಸೇರಬೇಕು ಹೆಣ್ಮಕ್ಕಳೆಲ್ಲ. ಆ ಥರ ಚಿಂತನೆ ಮಾಡೋದು ಕರಿಬೇಕು. ಇವತ್ತು ದೇವರೇ ಗತಿ, ನಮ್ಮ ಯೋಚನೆಯಲ್ಲಿ ನಮ್ಮ ಸಂಕಲ್ಪ ಹೇಗಿರೋದಿಲ್ಲ, ಸಿದ್ಧಿ ಹೇಗಾಗಬೇಕು. ಇವತ್ತೆ ಇವನು ಪಾಸ್ ಆಗೋದಕ್ಕೆ ಥರ್ಡ್ ಕ್ಲಾಸ್ ಅಟೆಂಪ್ಟ್ ಮಾಡಿದ್ರೆ ರ್ಯಾಂಕ್ ಎಂದು ಬರಬೇಕು ಅವನಿಗೆ. ಮತ್ತೆ ಒಳ್ಳೊಳ್ಳೆ ಆದರ್ಶ ಇದ್ರೆ ದೇವರಾಗ ಮೇಲಕ್ಕೆತ್ತಾರೆ. ಅದೆಷ್ಟು ಆದರ್ಶ ಇಟ್ಕೊಂಡಿದ್ದಾನೆ, ಒಂದೇ ಮನೆಯ ರಾಜನ ಸೊಸೆ ಆಗಬೇಕು ನನ್ನ ಮಕ್ಕಳೆಲ್ಲ, ಸ್ವಚಂದ್ರ ಆಗಬೇಕು ನನ್ನ ಮಕ್ಕಳೆಲ್ಲ ಕೂಡ. ಇದು ಆತನ ಉದ್ದಾರ, ಯಾರಿಗೋ ಮದುವೆ ಮಾಡ್ಕೊಳ್ಳಕ್ಕೆ ಇಷ್ಟ ಇಲ್ಲ ತನಗೆ. ಮದುವೆ ಆಗಬೇಕು ಅಂತೇಳಿ ಕಾಟಾಚಾರ ಮದುವೆ ಮಾಡಿದ್ರೆ ಮದುವೆ ಅಂತ ಕರೆಯೋದಿಲ್ಲ. ಅನುರೂಪನಾದ ವರ್ಣೆ ಕೊಟ್ಟು ಮದುವೆ ಮಾಡಬೇಕು. ಅನುರೂಪ ವರ ಅಂದ್ರೆ ಯಾರು? ದೇವರ ಹೇಗೆ ಏಕರಾಷ್ಟ್ರಾಧಿಪಂಪುರಂ ಅಂತ ಹೇಳ್ತಾರೆ ಭಾಗವತದಲ್ಲಿ, ಹಾಗೆ ಹರಿಸರ್ವೋತ್ತಮತ್ವವನ್ನು ತಿಳಿದ ಮನೆ ಆಗಬೇಕು. ಇದೆಲ್ಲ ಸಮಸ್ಯೆ ಹೇಳಿ ಕೇಳ್ಕೊಂಡಂತೆ ನಮಗೆ ಆಶ್ಚರ್ಯವಾಗೋದು, ನನ್ನ ಗಂಡ್ಮಕ್ಳು ಮದುವೆ ಆಗಬೇಕು ಅದೊಂದು ಸಮಸ್ಯೆ ಅಂತ ಹೇಳ್ತಾರೆ. ನಮಗೆ ಆಶ್ಚರ್ಯ ಆಗ್ತದೆ, ಇದೇನಿದು ನಮ್ಮ ಸಮಸ್ಯೆನೇ ಅಲ್ಲ ಗಂಡ್ಮಕ್ಳ ಮದುವೆ ಅಂತ ಕೇಳಿದ್ರೆ. ಹೆಣ್ಮಕ್ಳ ಮಕ್ಕಳ ಮದುವೆ ಭಾರಿ ಸಮಸ್ಯೆ ಅಂತ ನಮ್ಮ ಯೋಚನೆ. ಗಂಡ್ಮಕ್ಳ ಮದುವೆ ಏನು ಅದೇ ಆಗುತ್ತೆ, ಅದೇನಾಗುತ್ತೆ, ಬರೀ ಆಗುತ್ತೆ ಅಲ್ಲ, ಬರೀ ಗ್ರ್ಯಾಂಡ್ ಆಗುತ್ತೆ ಅಂತ ತಿಳ್ಕೊಂಡ್ಬಿಟ್ಟಿರ್ತಾರೆ. ಅದಕ್ಕೆ ಹೇಳ್ತಾರೆ, ತುಂಬಾ ಜನ ಎಕ್ಸ್ಟ್ರಾ ವೆಂಕಟೇಶ್ಕರ ಹೇಳಿಸಿದರೆ ಒಂದು ಕಾರಣ ಕೊಡ್ತಾರೆ, ಮಗಳಿಗೆ ಮದುವೆ ಆಗಿಲ್ಲ ಅದಕ್ಕೆ ವೆಂಕಟೇಶ್ ಕಲ್ಯಾಣ ಹೇಳಿಸ್ತೇನೆ ಅಂತೇಳಿ. ಆದರೆ ನಾನು ಇಂಥವ್ರು ನೋಡಿಲ್ಲ ಹೆಚ್ಚಾಗಿ, ನನ್ನ ಮಗನ ಮದುವೆ ಆಗಿಲ್ಲ ವೆಂಕಟೇಶ್ ಕಲ್ಯಾಣ ಹಿಡಿಸ್ತೇನೆ ಎಂಬ ಜನ ಹೆಚ್ಚನ ಸಿಕ್ಕಿಲ್ಲ. ಎಲ್ಲ ಒಬ್ಬೊಬ್ರು ಸಿಗ್ತಾರೆ, ಮಗನ ಮದುವೆ ಅದೇ ಆಗುತ್ತೆ, ದೇವ್ರು ಬೇಕಾಗಿಲ್ಲ ಅಂತ ಅರ್ಥ. ಅದಕ್ಕೆ ಅದಲ್ಲ, ಅದೇ ಇದಕ್ಕಾದ್ರೆ ದೇವರು ಬೇಕಾಗ್ತದೆ, ಮಗನ ಮದುವೆ ದೇವ್ರು ಬೇಕಾಗಿಲ್ಲ, ಇದಕ್ಕೆ ಭ್ರಾಂತಿ ಅಂತ ಕರೆಯೋದು. ಎಲ್ಲರಿಗೂ ವರ ಕೊಡ್ತಕ್ಕಂಥ ದೇವರು. ಆದ್ರಿಂದ ಇವತ್ತು ನಮಗೆ ಗಂಡ್ಮಕ್ಳ ಮದುವೆಗೂ ದೇವರ ಅನುಗ್ರಹ ಬೇಕು, ಹೆಣ್ಮಕ್ಳ ಮದುವೆಗೂ ದೇವರ ಅನುಗ್ರಹ ಬೇಕು. ಸ್ವಲ್ಪ ಯೋಚನೆ ಮಾಡಿರಿ, ಹೆಣ್ಮಕ್ಳ ಮದುವೆಗೆ ಎಷ್ಟು ಅನುಗ್ರಹ ಬೇಕು, ಗಂಡ್ಮಕ್ಳ ಮದುವೆ ಜಾಸ್ತಿ ಬೇಕು ಅಂತ ಅರ್ಥೊಳಿ. ಯಾಕೆ ಗೊತ್ತೇನು? ಹೆಣ್ಮಕ್ಳ ಮದುವೆ ಅಕಸ್ಮಾತ್ ಕೆಟ್ಟ ಅಳಿಯ ಸಿಕ್ಕರೆ ಮಗಳು ಕಷ್ಟಪಡ್ತಾಳೆ, ಕೆಟ್ಟ ಸೊಸೆ ಸಿಕ್ಕರೆ ತಾವು ಕಷ್ಟಪಡ್ಬೇಕಾಗ್ತದೆ, ಗಂಡ ಹೆಂಡತಿ ಇಬ್ರು ಕೂಡ ಮನೆ ಬಿಟ್ಟು ಕಳಿಸ್ಬಿಡ್ತಾಳೆ ಆಮೇಲೆ. ಆದ್ರಿಂದ ಕೆಟ್ಟ ಅಳಿಯ ಸಿಗೋದಕ್ಕಿಂತ ಕೆಟ್ಟ ಸೊಸೆ ಸಿಗಬಾರ್ದು ಅಂತ ಅರ್ಥ ಮಾಡ್ಕೊಂಡ್ಬಿಟ್ರೆ ವೆಂಕಟೇಶ್ ಕಲ್ಯಾಣ ಹೇಳಿನೇ ಗಂಡ್ಮಕ್ಳ ಮದುವೆಯನ್ನು ಮಾಡಬೇಕು ಅಂತ ಆಗ್ತದೆ. ಅನೇಕರಿಗೆ ಜ್ಞಾನ ಇರೋದೇ ಇಲ್ಲ, ಅಡಿಗೆ ವರದಕ್ಷಿಣೆ ತರ್ತಾರೆ, ಹಾಗೆ ಮಾಡ್ತೀವಿ ಹೇಗೆ ಮಾಡ್ತೇವೆ, ವರದಕ್ಷಿಣೆ ಬರ್ತಾರೆ, ಏನೇನು ಇರ್ತೀವಿ, ಬಂದು ಓಡಿಸ್ಬಿಟ್ಟು ಬರೀ ಏನೇನು ತಿಂತೀವಿ, ಮತ್ತೆ ಎಲ್ಲ ಬೆಳೆಸಿ ಕೆಟ್ಟ ಬಿಡಿದ್ರೆ ಊಟ ಎಲೆ ಬಡಿಸಿ ಬಡಿಸೋದು ದೊಡ್ಡದಲ್ಲ, ಎಬ್ಬಿಸ್ಬಿಟ್ರೆ ಏನು ಮಾಡ್ತೀರಿ ಆಮೇಲೆ. ಇವತ್ತು ನಾವು ಯೋಚನೆ ಮಾಡಬೇಕು, ಒಳ್ಳೆ ಸೊಸೆ ಬರಬೇಕಾದ್ರೂ ಸಾಮಾನ್ಯ ಅಲ್ಲ. ಹಿಂದಿನ ಕಾಲಕ್ಕೆ ಹೇಗೆ ವರಾನ್ವೇಷಣೆ ಮಾಡ್ತೀವಿ, ಕನ್ಯಾನ್ವೇಷಣೆ ಮಾಡ್ಕೊಂಡು ಹೋಗ್ತಿದ್ರಂತೆ ರಾಯರಕ್ಕ ವೆಂಕಮ್ಮನ ಹುಡ್ಕೊಂಡು ಬಿಟ್ಟು ಮಧುರೆಯಿಂದ ಬರ್ತಾರೆ. ಒಂದು
ಮೂಲಕೃಷ್ಣ
ಅಲ್ಲಿ ಮಧುರೆಯಿಂದ ಬಂದು ಪ್ರಾರ ಕೇಳ್ಕೊತಾರೆ, ವೆಂಕಮ್ಮ
ವೆಂಕಟೇಶ್ವರ ದಯದಿಂದ ಹುಟ್ಟಿದ ಕನ್ಯೆ. ಗುರುರಾಜಾಚಾರ್ಯ ಕೇಳ್ಕೊತಾರೆ, ಅವಿನ ಅಷ್ಟತೆ ತಂದೆ ಇರಲಿಲ್ಲ ಪಾಪ ಅವರಿಗೆ.